ఇదితం తవ భక్తానాం అస్మాకం నృహరే హరే సదాసు కార్యం కార్యజ్ఞ ప్రళయార్కాయిత ప్రభ హరికథామృత సార గురుగళ కరుణదిందాపణితు పేళువె పరమ భగవద్ భక్తరిదనా దరది కేళువదు. ಪಂಚಮಹಾಯಜ್ಞ ಸಂಧಿಯಲ್ಲಿ ನಾವು ಗೋಪಿಚಂದನ ಮುದ್ರೆಗಳನ್ನು ಹೇಗೆ ಧಾರಣೆ ಮಾಡಬೇಕು, ಅದು ಏನು ವಿಶೇಷ ಎಂಬುದನ್ನು ಈ ಪದ್ಯದಲ್ಲಿ, ದಟ್ ಈಸ್ 28 ಪದ್ಯದಲ್ಲಿ ಹೇಳ್ತಾ ಇದ್ದಾರೆ. ಇದು ಹೀಗಿದೆ: ಕೇಶವಾದಿ ಸುಮೂತಿ ದ್ವಾದಶ ಮಾಸ ಪುಂಡಗಳಲ್ಲಿ ವೇದ ವ್ಯಾಸ ಅನಿರುದ್ಧಾದಿ ರೂಪಗಳಾರು ಋತುಗಳಲ್ಲಿ ವಾಸವಾಹಿಷವೆಂದು ತ್ರಿಂಶತಿ ವಾಸರದಿ ಸತ್ಕರ್ಮ ಧರ್ಮನಿ ರಾಶೆಯಿಂದಲೇ ಮಾಡು ಕರುಣವ ಬೇಡುಕೊಂಡಾಡು ಅಂತ ಹೇಳ್ತಾ ಇದ್ದಾರೆ. ಬೇಡುಕೊಂಡಾಡು, ಅದು ಹೇಳಿ ನೋಡಿದ್ದೀವಿ ನಾವು. ಬೇಡು ಕೊಂಡಾಡಬೇಕು, ಬಾಯಿಂದ ನಾವು ಸ್ತುತಿ ಮಾಡಬೇಕು, ಗೊತ್ತಿದ್ದನ್ನ ಸ್ತುತಿ ಮಾಡಬೇಕು. ಆಮೇಲೆ ಮಾಡು ಕರುಣವ ಬೇಡು ಅಂತ, ಕರುಣೆಯನ್ನ ಬೇಡಬೇಕು. ದೇವರು ಕರುಣೆ ಮಾಡು ಅಂತ ನಾವು ಕೇಳಬೇಕಂತ ಅದನ್ನು ಹೇಳ್ತಾ ಇದ್ದಾರೆ. ಸೊ ಅದು ಹೇಗೆ ನಾವು ಇಟ್ಕೊಳ್ಳೋದು ಅಂತ ಹೇಳುವಾಗ ಹೇಳ್ತಾರೆ, ಕೇಶವಾದಿ ಸುಮೂರ್ತಿ. ಕೇಶವಾದಿ, ಕೇಶವನಿಂದ ಶುರು ಮಾಡಿ ದಾಮೋದರ ತನಕ ಆ ಸುಮೂರ್ತಿಗಳನ್ನ ದ್ವಾದಶ ಮಾಸ, 12 ತಿಂಗಳಲ್ಲಿ, 12 ತಿಂಗಳು ನಾವು ಒಂದೊಂದು ತಿಂಗಳು ಒಂದೊಂದು ದೇವರ ಮಾಸ ನಿಯಾಮಕ ರೂಪ ಲಕ್ಷ್ಮೀ ರೂಪವನ್ನ ಚಿಂತನೆ ಮಾಡ್ತೀವಿ ನಾವು, ಅದು ಸುಮೂರ್ತಿ ಆಗತ್ತೆ ನಮ್ಗೆ ಆ ದೇವರ ವಿಶೇಷವನ್ನ ಧ್ಯಾನ ಮಾಡೋದು. ಇದಾದ ಮೇಲೆ ಇದನ್ನೇ ಪುಂಡ್ರಗಳಲ್ಲಿ ಇಟ್ಕೋಬೇಕು ಅಂತ ಹೇಳ್ತಾರೆ. ಪುಂಡ್ರಗಳು ಅಂದ್ರೆ ಊರ್ಧ್ವ ಪುಂಡ್ರಗಳು. ಊರ್ಧ್ವ ಪುಂಡ್ರ ಅಂತ ಬರುವಾಗ ನಾವು ಗೋಪಿಚಂದನದಿಂದ ಹಚ್ಕೊಳ್ತೀವಿ. ಈ ಗೋಪಿಚಂದನ ವಿಶೇಷವನ್ನು ನೋಡಿದ್ದೀವಿ. ಈ ಗೋಪಿಚಂದನ ಹಚ್ಚಿಕೊಂಡು ಹೆಂಗಸರಿಗೆ ಒಂದೇ ಒಂದು ಮುದ್ರೆ ಹಾಕೊಳ್ತೀವಿ. ಗೋಪಿಚಂದನ ಊದು ಪುಂಡ್ರ ಒಂದೇ ಅಂತ ಹೇಳ್ತಾರೆ. ಇದು ಆದ ಮೇಲೆ ಊದು ಪುಂಡ್ರ ಒಂದೇ ಆದ ಮೇಲೆ ಅಲ್ಲಿ ಛಿದ್ರ ಮಾಡ್ಕೋಬೇಕು ಅಂತ ಹೇಳ್ತಾರೆ. ಛಿದ್ರ ಮಾಡಿಕೊಂಡು ಬರೀ ಗೋಪಿಚಂದನವನ್ನ ಹಚ್ಚಿಕೊಳ್ಳೋದು ಮುಖ್ಯ ಅಲ್ಲ, ಅದು ಚಿಂತನೆ ಹೇಗಿರ್ಬೇಕು ಅಂತ ಹೇಳುವಾಗ ಹೇಳ್ತಾರೆ. ಅದು ಛಿದ್ರವಾಗಿ ಮಾಡ್ಕೊಂಡು, ಊದು ಪುಂಡವನ್ನ ಛಿದ್ರವಾಗಿ ಮಾಡಿಕೊಂಡು ಅಲ್ಲಿ ಆ ಒಂದು ಲಕ್ಷ್ಮಿಯ ಧಾಮ, ಆ ವಾಸಸ್ಥಾನ ಅಂತ ಚಿಂತನೆ ಮಾಡಬೇಕು ಅಂತ ಹೇಳ್ತಾರೆ. ಆ ಚಿಂತನೆ ಮಾಡಿ ನಾರಾಯಣ ಲಕ್ಷ್ಮಿ ಅಲ್ಲಿ ಇದಾರಂತ ಚಿಂತನೆ ಅಂದ್ರೆ, ಈ ಒಂದು ಇಡೀ ದೇಹವು ಅವರದ್ದೇ, ನನ್ನದಲ್ಲ, ನಾರಾಯಣನ ದೇಹ ಅಂಬೋ ಒಂದು ಚಿಂತನೆ ಬರಬೇಕು. ಅದಕ್ಕೆ ಆ ಗೋಪಿಚಂದನ ಹಚ್ಕೊಳ್ಳುವಾಗ ದ್ವಾರಕ, ಅದು ವಿಶೇಷವಾಗಿ ನಾವು ಅಂತೀವಿ, ದ್ವಾರಕೆಯಿಂದ ತಂದ ಆ ಗೋಪಿಚಂದನ ಅಂತ ನಾವು ಚಿಂತನೆ ಮಾಡ್ತೀವಿ. ಏನು ದ್ವಾರಕೆ ಅಂದ್ರೆ, ಬರೀ ಇಲ್ಲಿ ಒಂದು ದ್ವಾರಕಾ ಅಂಬೋ ಒಂದು ಪ್ರದೇಶದಿಂದ ತಂದ ಗೋಪಿಚಂದನ ಆ ಅರ್ಥ ಅಲ್ಲ. ದ್ವಾರಕ ಅನ್ಬೋ ಶಬ್ದಕ್ಕೆ ದ್ವಾರಕಾವಾಸಿ ಅಂತ ಕರೀತಾರೆ, ದ್ವಾರಕೆಯಲ್ಲಿ ಇರುವವನು ಅಂತ ಕರೀತಾರೆ. ಏನು ದ್ವಾರಕ ಅಂದ್ರೆ, ಶಾಸ್ತ್ರದಲ್ಲಿ ನಮ್ಮ ದೇಹವನ್ನೇ ದ್ವಾರಕ ಅಂತ ಹೇಳ್ತಾರೆ. ಎಲ್ಲವೂ ನಮ್ಮ ದೇಹಕ್ಕೆ ಸಂಬಂಧ ಮಾಡ್ತಾರೆ. ಯಾಕೆ ಅಂದ್ರೆ, ನಾವು ಕರ್ಮ, ಈ ಜೀವ, ನಮ್ಮ ಜೀವ ಕರ್ಮ ಮಾಡಬೇಕಂದ್ರೆ ನಮ್ಗೆ ಬೇಕಾದದ್ದು ಏನು, ನಮ್ಗೆ ಬೇಕಾದದ್ದು ಈ ಶರೀರ ಬೇಕು, ಈ ಒಂದು ಪೂರ್ಣವಾದ ಪುರುಷ ಶರೀರ ನಮ್ಗೆ ಬೇಕು. ಆದ ಕಾರಣದಿಂದ ಇದನ್ನೇ ದ್ವಾರಕ ಅಂತ ಚಿಂತನೆ, ಇದನ್ನೇ ನಾವು ನೋಡ್ತಾ ಬಂದಿದ್ವಿ. ಇದನ್ನೇ ಪಟ್ಟಣ ಅಂತ ಚಿಂತನೆ, ಇದನ್ನೇ ಕ್ಷೇತ್ರ ಅಂತ ಚಿಂತನೆ. ಸೊ ಇಲ್ಲಿ ದ್ವಾರಕ ಅಂತ ಏನು ಚಿಂತನೆ ಅಂದ್ರೆ, ದ್ವಾರಕ ಅಂಬೋದಲ್ಲಿ ಕ ಕೊನೆಯಲ್ಲಿ ಬರುತ್ತೆ. ದ್ವಾರಕ ಕ ಅನ್ಬೋದು, ಆ ಕ ಅಂದ್ರೆ ಚತುರ್ಮುಖನನ್ನು ಮತ್ತು ವಾಯುದೇವರನ್ನು ಹೇಳುವಂತ ಶಬ್ದ. ಸೊ ಚತುರ್ಮುಖನನ್ನ ಅಂದ್ರೆ, ಇಲ್ಲಿ ನಮ್ಗೆ ನಮ್ಮ ದೇಹದಲ್ಲಿ ಬರುವಾಗ ವಾಯುದೇವರು ಮುಖ್ಯ ಪ್ರಾಣನನ್ನ ದ್ವಾರವಾಗಿ ಇಟ್ಟುಕೊಂಡು, ಅವರು ಮೂಲಕವಾಗಿ ಮುಖ್ಯ ಪ್ರಾಣನನ್ನ ದ್ವಾರವಾಗಿ ಇಟ್ಟುಕೊಂಡು ಕೆಲಸಗಳು ಮಾಡುವಂತ ಈ ಶರೀರ ನಮ್ಮ ದೇಹದಲ್ಲಿ. ಸೊ ಮುಖ್ಯ ಪ್ರಾಣರನ್ನ ದ್ವಾರವಾಗಿ ಇಟ್ಟುಕೊಂಡು ಮಾಡ್ತಾ, ಅದಕ್ಕೆ ದ್ವಾರಕ, ಅವನನ್ನ ದ್ವಾರವಾಗಿ ಇಟ್ಟುಕೊಂಡು ಮಾಡುವಂತದ್ದು ಅಂದ್ರೆ, ಈ ದೇಹದಲ್ಲಿ ಮುಖ್ಯ ಪ್ರಾಣರೇ ಇದ್ದಾರೆ. ಯಾಕೆಂದ್ರೆ ಮುಖ್ಯ ಪ್ರಾಣರು ಇದ್ರೇನೆ ನಾವು ಬದುಕಿರ್ತೀವಿ, ಪ್ರಾಣ ಇದ್ರೇನೆ ನಮ್ಗೆ ಎಲ್ಲವೂ ಬರುತ್ತೆ. ಸೊ ಮುಖ್ಯ ಪ್ರಾಣನೇ ದ್ವಾರವಾಗಿದ್ದಾರೆ, ಇದಾರೆ ಅವ್ರು ಎಲ್ಲ ದೇಹದಲ್ಲಿನೂ. ಅವ್ರು ಹಾಗೆ ಇದ್ರೂ ನಮಗೆ ಆ ಒಂದು ನಾಲೆಡ್ಜ್, ಅವೇರ್ನೆಸ್ ಆಫ್ ಮುಖ್ಯ ಪ್ರಾಣ ಪ್ರೆಸೆನ್ಸ್, ಅವರ ಮುಖ್ಯ ಪ್ರಾಣರ ಪ್ರೆಸೆನ್ಸ್ ಇದ್ದಾಗೆ ಮುಖ್ಯ ಪ್ರಾಣರ ಜೊತೆಯಲ್ಲಿ ಭಗವಂತ ನಾರಾಯಣ ಇದ್ದಾನೆ. ಸೊ ಅದಕ್ಕೆ ದ್ವಾರಕ ಅಂತ ಹೇಳ್ತಾರೆ. ಈ ದ್ವಾರಕಾ ವಾಸಿ, ಸೊ ಅಲ್ಲಿ ಅವನು ಇರ್ತಾನೆ. ಸೊ ಅದಕ್ಕೆ ಛಿದ್ರ ಮಾಡಿ, ಅಲ್ಲಿ ನಾವು ಛಿದ್ರ ಮಾಡುವಾಗ ಗೋಪಿಚಂದನ ಹಚ್ಕೊಂಡು ಮಾಡುವಾಗ ಇದು ದ್ವಾರಕ, ದ್ವಾರಕಾವಿನ ತಂದ ಈ ಒಂದು ಒಂದು ಮಣ್ಣಿನಿಂದ ಮೃತ್ತಿಕೆಯಿಂದ ಆದ ಈ ದೇಹ ಅಂತ ಚಿಂತನೆ, ದ್ವಾರಕಾವಾಸಿ ಅಂತ ಚಿಂತನೆ. ಸೊ ಆ ಚಿಂತನೆಯಿಂದ ನಾವು ಹೇಗೆ ಹಚ್ಕೋಬೇಕು ಅಂದ್ರೆ ಹೆಂಗಸರು ಒಂದು ಹಚ್ಕೊಳ್ತಾರೆ. ಸೊ ಅದಕ್ಕೆ ಹೇಳ್ತಾರೆ ಹಚ್ಚಿಕೊಳ್ಳುವ ರೀತಿ ಹೇಳುವಾಗ ಒಂದೊಂದು ಬೆರಳಿಗೆನ ಒಂದೊಂದು ಹೇಳ್ತಾ ಹೋಗ್ತಾರೆ. ಸೊ ಇಲ್ಲಿ ಬೇಸಿಕಲಿ ನಾವು ಆ ಒಂದು ಕನಿಷ್ಠ ಮತ್ತು ಮಧ್ಯಮ, ಆ ಒಂದು ಸೆಂಟ್ರಲ್ ಫಿಂಗರ್ ಅಂಡ್ ಲಿಟಲ್ ಫಿಂಗರ್ ಅದನ್ನ ಅವಾಯ್ಡ್ ಮಾಡ್ತೀವಿ. ಈ ಪುಂಡ್ರ ಹಚ್ಕೊಳ್ಳೋವಾಗ ಇದನ್ನ ಅವಾಯ್ಡ್ ಮಾಡ್ತೀವಿ. ಉಳಿದದೆಲ್ಲ ಎಲ್ಲ ಒಂದು ಪುಷ್ಟಿಯನ್ನ ಕೊಡತ್ತ, ಮೋಕ್ಷವನ್ನ ಕೊಡತ್ತ. ಸೊ ಹೀಗೆ ಆ ಒಂದೊಂದು ಬೆರಳಿಗೆನ ಒಂದೊಂದು ಫಲವನ್ನ, ಒಂದೊಂದು ವಿಶೇಷವನ್ನ ಹೇಳ್ತಾರೆ. ಅಂಗುಷ್ಠ ಅಂಬೋದು ಪುಷ್ಟಿ ಮೋಕ್ಷವನ್ನ ಕೊಡತ್ತ, ಮತ್ತು ತರ್ಜನಿ ಎಂಬುದು ನಮ್ಗೆ ಶ್ರೀ ಅಂಡ್ ಶ್ರೀಯನ್ನ ಸಂಪತ್ತನ್ನ ಕೊಡುತ್ತ, ಸಂಪತ್ತನ್ನ ಕೊಟ್ಟು ನಮ್ಗೆ ಮೋಕ್ಷ ಕಡೆ ಕೊಂಡೊಯ್ಯತ್ತ. ಆಮೇಲೆ ಇನ್ನೊಂದೇನು ತರ್ಜನಿ ಮಧ್ಯಮ ಬಂದು ಮಧ್ಯಮ ಇಲ್ಲಿ ವರ್ಜನೆ ಮಾಡಿದ್ದಾರೆ ಅಂದ್ರೆ ಉಳಿದ ಕಡೆಯಲ್ಲಿ ಯೂಸ್ ಮಾಡಬಹುದು. ಯೂಶ್ಲಿ ಮಧ್ಯಮ ಯಾವುದಕ್ಕೆ ಅಂದ್ರೆ ಆ ಒಂದು ಬೇಸಿಕ್ ಲೌಕಿಕ ಪುರುಷ ಆಯುಷ್ ಆಯುಷ್ಕಾರಿ ಮತ್ತು ಪಶು ಪುತ್ರ ಇದೆಲ್ಲ ಕೊಡುವಂತದ್ದು ಅಂತ ಹೇಳ್ತಾರೆ. ಸೊ ಇಲ್ಲಿ ಗೋಪಿಚಂದನ ಹಚ್ಕೊಳ್ಳುವ ಪರ್ಪಸ್ ಈಶ್ವರ್ ಜ್ಞಾನ ದ್ವಾರ ಮೋಕ್ಷ, ಅದೇ ಪರ್ಪಸ್ ಮೇನ್ ಗೋಲ್. ಸೊ ಅದಕ್ಕೆ ಇದನ್ನ ಈ ಒಂದು ಕಾಂಟೆಕ್ಸ್ಟ್ ಅಲ್ಲಿ ಅವಾಯ್ಡ್ ಮಾಡ್ತಾರೆ. ಸೊ ಹೀಗೆ ಕೇಶವಾದಿ ಸುಮೂರ್ತಿ ದ್ವಾದಶ ಮಾಸಗಳಲ್ಲಿ, ಸೊ ಇಲ್ಲಿ ದ್ವಾದಶ ಮಾಸ ಆಮೇಲೆ ದ್ವಾದಶ ಪುಂಡಗಳು ಹೀಗೆ ಇಟ್ಕೋಬೇಕು. ಕೇಶವಾದಿ ಸುಮೂರ್ತಿ ದ್ವಾದಶ ಮಾಸದಲ್ಲಿ ಇಟ್ಕೋಬೇಕು, ಆಮೇಲೆ ಕೇಶವಾದಿ ಸುಮೂರ್ತಿ ದ್ವಾದಶ ಪುಂಡ್ರಗಳಲ್ಲಿ ಇಟ್ಕೋಬೇಕು ಅಂತ ಹೇಳ್ತಾರೆ. ನೆಕ್ಸ್ಟ್ ಇದಾದ ಮೇಲೆ ಪುಂಡ್ರಗಳಾದ ಮೇಲೆ ಆ ಒಂದು ಚಕ್ರ ಮುದ್ರೆಗಳನ್ನ ಇಟ್ಟುಕೊಳ್ಳೋದು, ಮುದ್ರೆಗಳನ್ನು ಐದು ಮುದ್ರೆಗಳನ್ನು ಹೇಳ್ತಾರೆ. ಐದು ಮುದ್ರೆಗಳು ಹೆಂಗಸರಿಗೆ ಐದು ಮುದ್ರೆಗಳು ಉಂಟು. ಇದ್ರೂ ಅವರವರು ಸಂಪ್ರದಾಯ ಪ್ರಕಾರ ಕೆಲವರು ಇದು ಗದಾ ಮುದ್ರೆ ಮತ್ತು ಇದು ಗದಾ ನಾರಾಯಣ ಮುದ್ರೆಯನ್ನ ಇಟ್ಕೊಳ್ತಾರೆ, ಕೆಲವರು ಶಂಖಚಕ್ರ ಇಟ್ಕೊಳ್ತಾರೆ, ಕೆಲವರು ಬರೀ ಗದೆಯ ಮಾತ್ರ ಇಟ್ಕೊಳ್ತಾರೆ. ಹೀಗೆ ಅವರವ್ರ ಸಂಪ್ರದಾಯ ಪ್ರಕಾರ ಸ್ವಲ್ಪ ವೇರಿಯೇಷನ್ ಇದೆ, ಬಟ್ ಐದನ್ನು ಹೇಳ್ತಾರೆ, ಐದು ಮುದ್ರೆಯನ್ನು ಇಟ್ಕೋಬೇಕು. ಸೊ ದ್ವಾದಶ ಮಾಸ ಪುಂಡ್ರಗಳಲ್ಲಿ, ಆಮೇಲೆ ಅದು ಹೇಳಿದ ಮೇಲೆ ನೆಕ್ಸ್ಟ್ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಮಾಸಗಳಾಯ್ತು, ಮಾಸಗಳಾದ ಮೇಲೆ ಋತುಗಳನ್ನ ಹೇಳ್ತಾ ಇದ್ದಾರೆ. ಸೊ ಈ ಋತುಗಳಲ್ಲಿ ಏನ ಇಟ್ಟುಕೋಬೇಕು, ಋತುಗಳಲ್ಲಿ ಯಾವ ಅನುಸಂಧಾನ ಇರಬೇಕು ಅಂದ್ರೆ ಒಂದೊಂದು ಋತುಗಳಿಗೇನು ಒಂದೊಂದು ದೇವರು. ಯಾವುದು ಅಂದ್ರೆ ವೇದವ್ಯಾಸ ಅನಿರುದ್ಧಾದಿ ರೂಪಗಳ ಆರು ಋತುಗಳಲ್ಲಿ, ಇಲ್ಲಿ ಐದು ಮಾಡಿಲ್ಲ ಆರು ಅಂತ ಮಾಡಿದ್ದಾರೆ. ಆರು ಇಟ್ಟುಕೊಂಡು ಈ ಏನೇನು ಋತುಗಳು ಅಂದ್ರೆ ವಸಂತ ಋತು, ವಸಂತ ಋತುವಲ್ಲಿ ಬರುವಂತ ಚೈತ್ರ ವೈಶಾಖ ಮಾಸ. ಈ ವಸಂತ ಋತುವಿನಲ್ಲಿ ಆ ಒಂದು ನಿಯಾಮಕ ಆ ಒಂದು ಅಭಿಮಾನಿ ದೇವತೆಗಳು, ಆದ್ರೆ ಅಭಿಮಾನಿ ದೇವತೆ ಒಂದೊಂದು ಋತುಗಳಿಗೇನು ಅಭಿಮಾನಿ ದೇವತೆಗಳು ಉಂಟು. ಹಾಗೆ ಒಂದೊಂದು ತಿಂಗಳಿಗೇನು ಅಭಿಮಾನಿ ದೇವತೆ ಇಟ್ಟು ಅವರೊಳಗೆ ನಿಯಾಮಕ ರೂಪಗಳನ್ನ ಇಟ್ಟುಕೊಳ್ತೀವಿ. ನಾವು ಮಾಸಗಳು ಅಂತ ಬರುವಾಗ ನಾವು ದ್ವಾದಶ ಆದಿತ್ಯರನ್ನ ಇಟ್ಟುಕೊಳ್ತೀವಿ, ಆ ದ್ವಾದಶ ಆದಿತ್ಯರು ಮಾಸಗಳಲ್ಲಿ. ಮತ್ತು ಇಲ್ಲಿ ಋತುಗಳಲ್ಲಿ ಬರುವಾಗ ಯಾರನ್ನ ಇಟ್ಟುಕೊಳ್ತೀವಿ ಅಂದ್ರೆ ಈ ವಸಂತ ಋತು ಅಂತ ಬಂದಾಗ ಈ ಒಂದು ಅಗ್ನಿ ಇಂದ್ರ ಅಗ್ನಿ ದೇವರು ಮತ್ತು ಇಂದ್ರನನ್ನ ಅಭಿಮಾನಿಗಳಾಗಿ ಇಟ್ಟುಕೊಳ್ತೀವಿ. ಮತ್ತು ಅಲ್ಲಿ ನಿಯಾಮಕ ರೂಪ ಯಾವುದು ಅಂದ್ರೆ ವೇದವ್ಯಾಸರು ಅಂತ ಹಾಕಿದ್ದಾರೆ. ಮತ್ತು ಈ ತಿಂಗಳು ಕರೆಸ್ಪಾಂಡಿಂಗ್ ತಿಂಗಳು ನಮ್ಗೆ ಗೊತ್ತು, ಚೈತ್ರ ವೈಶಾಖ ಇಟ್ಕೊಳ್ತೀವಿ. ಮತ್ತು ನೆಕ್ಸ್ಟ್ ಬರೋದು ಗ್ರೀಷ್ಮಕ್ಕೆ ಕರೆಸ್ಪಾಂಡಿಂಗ್ ಮಂತ್ ಜ್ಯೇಷ್ಠ ಆಷಾಢ ಬರುತ್ತೆ. ಇಲ್ಲಿ ಅಭಿಮಾನಿ ದೇವತೆಗಳು ಯಾರು ಅಂದ್ರೆ ಇಲ್ಲಿ ಏನು ಇಂದ್ರ ಮತ್ತು ಮರುತ್ಗಣಗಳು ಇದಕ್ಕೆ ಅಭಿಮಾನಿ ದೇವತೆಗಳಾಗಿರ್ತಾರೆ. ಇಲ್ಲಿ ವಿಶೇಷವಾಗಿ ಅನಿರುದ್ಧ ರೂಪವನ್ನು ಇಟ್ಕೊಳ್ತೀವಿ. ಆಮೇಲೆ ವರ್ಷ ಋತು ಬರುವಾಗ ಅಲ್ಲಿ ಶ್ರಾವಣ ಮಾಸ ಭಾದ್ರಪದ ಮಾಸ ಆಗುತ್ತೆ. ಇಲ್ಲಿ ಅಭಿಮಾನಿ ದೇವತೆಗಳು ವಿಶ್ವೇ ದೇವತೆಗಳು ಮತ್ತು ಒನ್ ಆಫ್ ದ ಸೂರ್ಯ ಸ್ವಷ್ಟು ಅವನ್ನ ಇಟ್ಟುಕೊಳ್ತೀವಿ. ಇದಕ್ಕೆ ನಿಯಾಮಕ ರೂಪ ಬಂದು ಪ್ರದ್ಯುಮ್ನನ ಅಂದ್ರೆ ಬೇಸಿಕಲಿ ಪಂಚರೂಪಗಳನ್ನು ಇಟ್ಕೊಳ್ತಾ ಇದ್ದಾರೆ ಕರೆಸ್ಪಾಂಡಿಂಗ್. ಫಸ್ಟ್ ಬಂದು ವೇದವ್ಯಾಸ ಇಟ್ಕೊಂಡು ಉಳಿದದಕ್ಕೆಲ್ಲ ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ನಾರಾಯಣ ಇಟ್ಕೊಳ್ತಾ ಇದ್ದಾರೆ. ವರ್ಷ ಋತುಗಾಯ್ತು. ಶರತ್ ಋತುವಿಗೆ ಬಂದಾಗೆ ಇದು ಆಶ್ವಿಜ ಮಾಸ ಮತ್ತು ಕಾರ್ತಿಕ ಮಾಸ ಬರುತ್ತೆ. ಇಲ್ಲಿ ಮಿತ್ರಾವರುಣರು ಮತ್ತು ಅಗ್ನಿಯನ್ನ ಇಟ್ಟುಕೊಳ್ತಾರೆ, ಅಭಿಮಾನಿ ದೇವತೆಗಳಾಗಿ ಇಟ್ಟುಕೊಳ್ತಾರೆ. ಮತ್ತು ಸಂಕರ್ಷಣ ರೂಪಿ ಭಗವಂತನನ್ನ ನಿಯಾಮಕನಾಗಿ ಇಟ್ಟುಕೊಳ್ತಾರೆ. ಮತ್ತು ಇಲ್ಲಿ ನೆಕ್ಸ್ಟ್ ಏನ್ ಮಾಡಿದ್ದಾರೆ ಅಂದ್ರೆ ಐದು ಋತು ಇಲ್ಲಂಗ ಆರು ಮಾಡಿದ್ದಾರೆ. ಆ ಚಳಿಗಾಲವನ್ನ ಎರಡಾಗಿ ವಿಂಗಡ ಮಾಡಿ ಹೇಮಂತ ಮತ್ತು ಶಿಶಿರ ತಂದಿದ್ದಾರೆ. ಹೇಮಂತಕ್ಕೆ ಬಂದು ಮಾರ್ಗಶಿರ ಪುಷ್ಯ ಮತ್ತು ಅದಕ್ಕೆ ಅಭಿಮಾನಿ ದೇವತೆಗಳಾಗೆ ಬೃಹಸ್ಪತಿ ಮತ್ತು ಇಂದ್ರನನ್ನ ಕೊಟ್ಟಿದ್ದಾರೆ. ಇದಕ್ಕೆ ನಿಯಾಮಕ ರೂಪ ಬಂದು ವಾಸುದೇವ ಮೂರ್ತಿ ವಾಸುದೇವ ರೂಪವನ್ನ ಕೊಟ್ಟಿದ್ದಾರೆ. ಶಿಶಿರ ಋತುವಿಗೆ ಮಾಘ ಮಾಸ ಫಾಲ್ಗುಣ ಕೊನೆಯೆರಡು, ಅದಕ್ಕೆ ಅಭಿಮಾನಿ ದೇವತೆಗಳಾಗಿ ಅಪ್ಪು ಅಭಿಮಾನಿ ದೇವತೆ, ಎಲ್ಲ ಅಪ್ಪುಗೆ ಎಲ್ಲ ಸರ್ವ ದೇವತಾ ತಕೊಳ್ಳಿ, ಅಪ್ಪ ಅಭಿಮಾನಿ ದೇವತೆಗಳು ಮತ್ತು ಮಿತ್ರಾವರ್ಣರನ್ನು ತಕೊಂಡಿದ್ದಾರೆ. ಮತ್ತು ಇಲ್ಲಿ ನಿಯಾಮಕ ರೂಪ ನಾರಾಯಣ ಅಂತ ಕೊಟ್ಟಿದ್ದಾರೆ. ಹೀಗೆ ವೇದವ್ಯಾಸ ಅನಿರುದ್ಧಾದಿ ರೂಪಗಳು ಆರು ಋತುಗಳಲ್ಲಿ ವಾಸವಾಹಿಯವೆಂದು ಇಷ್ಟು ರೂಪದಿಂದ ಭಗವಂತ ಇಲ್ಲಿ ಕಾಲ ನಿಯಾಮಕನಾಗಿದ್ದಾನೆ. ಫಸ್ಟ್ ನಾವು ಬಂದು ನಮ್ಮ ದೇಹ, ಇಲ್ಲಿ ಮೂರು ಅಂಶಗಳು, ಒಂದು ನಮ್ಮ ದೇಹದಲ್ಲಿ ಇರುವಂತದ್ದು ಮತ್ತು ಈ ಕಾಲಗಳಲ್ಲಿ ಇರುವಂತದ್ದು, ಈ ರೂಪಗಳನ್ನ ಚಿಂತನೆ ಮಾಡ್ತಾ ಇದ್ದೀವಿ. ಸೊ ನಮ್ಮಲ್ಲಿ ದ್ವಾದಶ ಪುಂಡಗಳಲ್ಲಿ ಹಾಕೊಳ್ತೀವಿ, ಇಲ್ಲಿ ಇದಾನಂತ ಚಿಂತನೆ. ಮತ್ತು ಕಾಲದಲ್ಲಿ ಅಂದ್ರೆ ಈ ಒಂದು ಮಾಸಗಳಲ್ಲಿ ಮತ್ತು ಈ ಋತುಗಳಲ್ಲಿ ಮತ್ತು ಪ್ರತಿ ದಿನದಲ್ಲಿನು ಹೇಳ್ತಾ ಇದ್ದಾರೆ. ಇಲ್ಲಿ ವಾಸವಾಹ್ಯವೆಂದು ತ್ರಿಂಶತಿ ವಾಸರದಿ, ತ್ರಿಂಶತಿ ಅಂದ್ರೆ 30 ಡೇಸ್, 30 ದಿವಸದಲ್ಲಿ ದೇವರ ಚಿಂತನೆ. ಏನ್ 30 ಹೇಗ್ ಬರುತ್ತೆ ಅಂದ್ರೆ, ಇವಾಗ 21, ಇದು ಎರಡು ರೀತಿಯಿಂದ ಹೇಳ್ತಾರೆ. ಒಂದು ಈ 24 ರೂಪಗಳು, ಈ 24 ರೂಪಗಳನ್ನ ಹೇಳ್ತಾರೆ, ಕೇಶವಾದಿ 24 ರೂಪಗಳನ್ನ ಹೇಳ್ತಾರೆ, ಪ್ಲಸ್ ಇಲ್ಲಿ ಋತುಗಳಲ್ಲಿ ಬಂದಂತ ಆರು ರೂಪಗಳು ಹೇಳ್ತಾರೆ. ಕೇಶವಾದಿ 24 ರೂಪ ಎಲ್ಲಿಂದ ಬಂತು, ಪುಂಡ್ರದಲ್ಲಿ 12 ಬಂತಲ್ಲ, ಮಾಸದಲ್ಲಿ 12 ಬಂತು, ಪುಂಡ್ರದಲ್ಲಿ 12 ಬಂತಲ್ಲ ಅಂತ ಹೇಳಿದಾಗ ಅಲ್ಲಿ ಹೇಳ್ತಾರೆ, ಒಂದು ಸಂಪ್ರದಾಯದಲ್ಲಿ ಹೇಗೆ ಅಂದ್ರೆ, ಈ ಒಂದು ತಿಂಗಳು ತಕೊಂಡ್ರೆ ಶುಕ್ಲಪಕ್ಷ ಕೃಷ್ಣ ಪಕ್ಷ ಇದೆಲ್ಲ, ಆವಾಗ ಮಾಡೋವಾಗ ಏನ್ ಮಾಡ್ತಾರಂದ್ರೆ, ಈ ಒಂದು ಕೇಶವಾದಿ ಫಸ್ಟ್ 12 ರೂಪಗಳು ತಗೊಳ್ತಾರೆ ಫಸ್ಟ್ ಶುಕ್ಲ ಪಕ್ಷಕ್ಕೆ, ಕೃಷ್ಣ ಪಕ್ಷಕ್ಕೆ ಬಂದು ಸಂಕೃಷ್ಣನಿಂದ ಕೃಷ್ಣನ ತನಕ ಅದನ್ನ ತಗೊಳ್ತಾರೆ. ಸೊ ಹೀಗೆ ಈ 24 ಬಂದ್ಬಿಡತ್ತೆ, ಆಮೇಲೆ ಋತುಗಳಲ್ಲಿ 6 ಬಂದ್ಬಿಡತ್ತೆ. ಸೊ ಹೀಗೆ 30 ಅಂತ ಕೊಟ್ಟಿದ್ದಾರೆ. ಸೊ ಈ 30 ಇನ್ನೊಂದು ರೀತಿಯಿಂದ ಏನ್ ಹೇಳ್ತಾ ಇದ್ದಾರಂದ್ರೆ, ಈ ಒಂದು ತಿಥಿಗಳು ಬೇಸ್ಟಾಗಿ ಹೇಳ್ತಾ ಇದ್ದಾರೆ. ಈ ತಿಥಿಗಳ ದ್ವಾರ ಹೇಳ್ಬೇಕಂದ್ರೆ 30 ಅಂತ ಕೊಟ್ಟಿದ್ದಕ್ಕೆ ಇದಕ್ಕೆ ಎಕ್ಸ್ಪ್ಲನೇಷನ್, ತ್ರಿಂಶತಿ ವಾಸರದಿ, 30 ದಿವಸದಲ್ಲಿ ಹೇಗೆ ಚಿಂತನೆ ಮಾಡಬೇಕಂದ್ರೆ ತಿಥಿಗಳು. ತಿಥಿಗಳಲ್ಲಿ ಈ ಜ್ಯೋತಿಷ ಶಾಸ್ತ್ರ ಪ್ರಕಾರ ಹೇಗೆ ವಿಂಗಡಣೆ ಮಾಡ್ತಾರಂದ್ರೆ, ಐದು ಗುಂಪಾಗಿ ಮಾಡ್ತಾರೆ, ಐದು ಗುಂಪು. ಐದು ಗುಂಪು ಇದೆ, ಐದು ಗುಂಪಿಗೆ ಒಂದೊಂದಕ್ಕೆ ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ, ನಾರಾಯಣ ಅನ್ಕೊಟ್ಟಿದ್ದಾರೆ. ಇದು ಹೇಗೆ ವಿಂಗಡಣೆ ಮಾಡ್ತಾರಂದ್ರೆ, ಫಸ್ಟ್ಗೆ ಬಂದು ಐದು ಯಾವುದು ಅಂದ್ರೆ, ನಂದ, ಭದ್ರ, ಜಯ, ರಿಕ್ತ, ಪೂರ್ಣ ಅಂತ ಐದು ಗುಂಪು ಮಾಡ್ತಾರೆ. ಈ ಐದು ಗುಂಪಲ್ಲಿ ಹೇಗ್ ಬರುತ್ತೆ ಅಂದ್ರೆ, ಈ ಐದು ಪಂಚಮಿ ತನಕ. ಸೊ ನಂದ ಅಂದ್ರೆ ಪಾಡ್ಯಂ ಬಂದು ನಂದ, ಭದ್ರ ಅಂದ್ರೆ ದ್ವಿತೀಯ, ಜಯ ಅಂದ್ರೆ ತೃತೀಯ, ರಿಕ್ತ ಅಂದ್ರೆ ಚೌತಿ, ಮತ್ತು ಪೂರ್ಣ ಅಂದ್ರೆ ಈ ಪಂಚಮಿ ಅಂತ ಹೀಗೆ ಮಾಡ್ತಾರೆ ಅವ್ರು. ಸೊ ಐದಾಯ್ತು. ದೆನ್ ಹಾಗೇನೆ ಇನ್ನೂ ಐದು ಇದನ್ನ ಆಡ್ ಮಾಡೋದು ಹೇಗೆ ಅಂದ್ರೆ, ಇವಾಗ ನಂದಾಗೆ ಯಾವುದು ಅಂದ್ರೆ ಪಾಡ್ಯಂ ಷಷ್ಠಿ ಏಕಾದಶಿ ಬರುತ್ತೆ, 1, 6, 11 ಹಾಗೆ ಬರುತ್ತೆ. ಆಮೇಲೆ ಭದ್ರ ಅಂತ ಬಂದಾಗ ಅದು ದ್ವಿತೀಯ ಬರುತ್ತೆ, ಸಪ್ತಮಿ ಬರುತ್ತೆ, ದ್ವಾದಶಿ ಬರುತ್ತೆ. ಜಯ ಅಂತ ಬಂದಾಗ ತೃತೀಯ, ಅಷ್ಟಮಿ, ತ್ರಯೋದಶಿ ಬರುತ್ತೆ. ಆಮೇಲೆ ರಿಕ್ತ ಅಂತ ಬಂದಾಗ ಚೌತಿ, ನವಮಿ ಅಂತ 14th ಚತುರ್ದಶಿ ಬರುತ್ತೆ. ಪೂರ್ಣ ಅಂತ ಬಂದಾಗ ಪಂಚಮಿ, ದಶಮಿ, ಪೂರ್ಣಿಮಾ, ಅಮಾವಾಸ್ಯೆ ಹೀಗೆ ಬರುತ್ತೆ. ಸೊ ಇದು ಒಂದೊಂದು ಗ್ರೂಪ್ ಮಾಡಿಕೊಂಡು ಒಂದೊಂದಕ್ಕೇನು ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ, ನಾರಾಯಣ ಹೀಗಿಟ್ಕೊಳ್ಳೋದು. ಇದು ಒಂದು ರೀತಿ ಯಾಕೆ ಕೊಡ್ತಾರೆ. ಇನ್ನೊಂದು ರೀತಿ ಹೇಗ್ ಮಾಡ್ತೀವಿ ಅಂದ್ರೆ, ನಾವು ಈ ಒಂದು ತಿಥಿಗಳಿಗೆ, ಒಂದು ತಿಥಿ ಪಾಡ್ಯಕ್ಕೆ ಅಗ್ನಿ, ಈ ರೀತಿಯಿಂದಲೂ ನಾವು ಮಾಡ್ತೀವಿ. ಒಂದೊಂದು ದಿವಸಕ್ಕೇನು ಒಂದೊಂದು ದೇವತೆಗಳನ್ನ ಇಟ್ಟುಕೊಂಡು ಮಾಡ್ತೀವಿ. ಈ ಲಿಸ್ಟ್ ನಾನು ಸೆಪರೇಟ್ ಆಗಿ ಕಳಿಸ್ತೀನಿ. ಅದರ ಇದು ಹೇಗೆ ಹೋಗುತ್ತೆ ಅಂದ್ರೆ, ಪಾಡ್ಯ ಅಂದ್ರೆ ಅಗ್ನಿ, ದ್ವಿತೀಯ ಅಂದ್ರೆ ಬ್ರಹ್ಮ, ತೃತೀಯ ಅಂದ್ರೆ ಗೌರಿ, ಚೌತಿ ಅಂದ್ರೆ ಗಣೇಶ. ನಮ್ಮ ಹಬ್ಬಗಳೆಲ್ಲ ಈ ರೀತಿಯಿಂದೇ ಬರುತ್ತೆ ನೋಡಿ. ಪಂಚಮಿ ಅಂದ್ರೆ ನಾಗ, ಷಷ್ಠಿ ಅಂದ್ರೆ ಸ್ಕಂದ, ಸಪ್ತಮಿ ಅಂದ್ರೆ ಸೂರ್ಯ, ಅಷ್ಟಮಿ ಅಂದ್ರೆ ದುರ್ಗಾ ಮತ್ತು ವಿಶ್ವೇ ದೇವತಾ ಸೋಮ ಬರ್ತಾನ, ನವಮಿ ಅಂದ್ರೆ ಲಕ್ಷ್ಮಿ, ವಾಯು ಬರ್ತಾರೆ, ಆಮೇಲೆ ದಶಮಿ, ಏಕಾದಶಿ, ದ್ವಾದಶಿ, ವಿಷ್ಣುವನ್ನೇ ಮೇನ್ ಆಗಿ ಇಟ್ಕೊಂಡು ಬಿಡ್ತಾರೆ, 3 ದಿವಸಕ್ಕೆ ವಿಷ್ಣುವನ್ನೇ ಇಟ್ಕೊಂಡು ಬಿಡ್ತಾರೆ. ಆ ವಿಷ್ಣುವ ದಿವಸ ಹರಿ ದಿವಸ ಆಗಿ ಬಿಡುತ್ತದು. 13th ಬಂದು ಕಾಮ ಕುಬೇರ ಗರುಡ, ಆಮೇಲೆ 14th ಬಂದು ಶುಕ್ಲ ಪಕ್ಷಕ್ಕೆ ಮರುತ್ತು ಯಮ ಬರ್ತಾನೆ, ಕೃಷ್ಣ ಪಕ್ಷಕ್ಕೆ ರುದ್ರರು ಬರ್ತಾರೆ, ಆಮೇಲೆ ಪೌರ್ಣಮಿಗೆ ಚಂದ್ರ, ಅಮಾವಾಸ್ಯೆಗೆ ಪಿತೃದೇವತೆಗಳು, ಹೀಗೇನು ಇಟ್ಕೊಳ್ತಾರೆ. ಸೊ ಈ ರೀತಿಯಿಂದ ವಾಸರದಿ ತ್ರಿಂಶತಿ ವಾಸರದಿ ಸತ್ ಕರ್ಮ ಧರ್ಮ ಈ ಒಂದು ಇದನ್ನ ತಿಳ್ಕೊಂಡು ದೇವರು ಇದ್ದಾನೆ. ಬೇಸಿಕಲಿ ಇಲ್ಲಿ ತಾತ್ಪರ್ಯ ಏನು ಅಂದ್ರೆ ದೇವರು ಒಂದೊಂದಿಲೂ ಇದ್ದಾನೆ ಅಂತ ತಿಳ್ಕೊಂಡು ಸತ್ಕರ್ಮ ಧರ್ಮಗಳನ್ನ, ಸತ್ಕರ್ಮ ಒಳ್ಳೆ ಕರ್ಮಗಳನ್ನ ಮಾಡಬೇಕು. ಶಾಸ್ತ್ರದಿಂದ ಒಳ್ಳೆ ಕರ್ಮಗಳು, ಸತ್ಕರ್ಮಗಳು ಅಂದ್ರೆ ಏನು, ಸತ್ಕರ್ಮಗಳು ಅಂದ್ರೆ ಈ ರೂಪಗಳು ಭಗವಂತನ ತಿಳಿದು ಮಾಡೋದೇ ಸತ್ಕರ್ಮ ಆಗತ್ತೆ. ಆ ಸತ್ಕರ್ಮಗಳನ್ನ ಧರ್ಮಗಳನ್ನ ಆಯಾ ಧರ್ಮಗಳನ್ನ ಮಾಡ್ಬೇಕು. ಹೇಗೆ ಅಂದ್ರೆ ನಿರಾಶೆಯಿಂದಲೇ ಅಂದ್ರೆ ಒಂದು ಇದು ಬೇಕು ಅದು ಬೇಕು ಅಂತ ಆಶೆಯನ್ನ ಬಿಟ್ಟು ಆ ಭಗವಂತನಲ್ಲಿ ಕರುಣೆಯ ಒಂದೇ ಕೇಳಿ ಮಾಡಬೇಕು ಅಂತ ಹೇಳ್ತಾರೆ. ಇದು ಯಾಕೆ ಅಂದ್ರೆ ದೇವರಿಗೆ ಗೊತ್ತು ನಮ್ಗೆ ಏನ್ ಒಳ್ಳೇದು ಅಂಬೋ, ದೇವರಿಗೆ ಗೊತ್ತು ಅಂಬೋ ಒಂದು ಭರವಸೆ ಬಂದಾಗ, ದೇವರಿಗೆ ಗೊತ್ತು ಅವನು ಹಾಗೆ ಮಾಡ್ತಾನ, ಅವನು ನಮ್ಮ ಕರ್ಮಕ್ಕೆ ಅನುಗುಣವಾಗಿ ಅವನು ಹಾಗೆ ಮಾಡ್ತಾನ ಅಂತ ಚಂದಾಗ ಮನವರಿಕೆ ಆದ್ರೆ ನಾವು ಏನೇನು ಕೇಳಕ್ಕೆ ಹೋಗೋದೇ ಇಲ್ಲ. ಯಾಕೆಂದ್ರೆ ನಮ್ಗೆ ಅಜ್ಞಾನ, ಏನು ಬೇಕು ಏನು ಬೇಡವ ಅದನ್ನೇ ಬೇಕು ಅಂತ ನಮ್ಗೆ ಅನ್ಸುತ್ತೆ, ಏನು ಬೇಕೋ ಅದು ಬೇಡ ಅಂತ ಅನ್ಸುತ್ತೆ. ಸೊ ನಮ್ಗೆ ಏನು ಅಂತ ಶಾರ್ಟ್ ಸೈಟೆಡ್ ನಾವು, ನಮ್ಗೆ ಗೊತ್ತಿಲ್ಲ. ಅದು ಭಗವಂತನನ್ನೇ ಬಿಡೋದು ಆ ಜ್ಞಾನ ಪರಾಕಾಷ್ಠೆ ಬಂದಾಗ ಹಾಗೆ ಮಾಡ್ತೀವಿ, ಏನು ಕೇಳೋದಿಲ್ಲ. ಏನು ಕೇಳ್ತೀವಿ ಅಂದ್ರೆ ನಿನ್ನ ಕರುಣ ನಿನ್ನ ಕೃಪೆ ಇದು ನಮಗೆ ಬೇಕು ಅಂತ ಅದನ್ನ ಒಂದೇ ನಾವು ಬೇಡ್ತೀವಿ. ಅದನ್ನ ಬೇಡಿ ಅವನನ್ನ ಕೊಂಡಾಡ್ತೀವಿ. ಹ್ಯಾಕೆ ಕೊಂಡಾಡೋದು ಅಂದ್ರೆ ಈ ರೀತಿಯಿಂದ ಒಂದೊಂದು ದಿವಸ ಒಂದೊಂದು ನಾವು ಹಿಂದೆ ಅದು ನೋಡಿದ್ದೀವಿ. ವಸಂತ ಗ್ರೀಷ್ಮ ವರ್ಷ ಶರತ್ತು ಹೇಮಂತು ಶಿಶಿರ ಅಂತ ಬಂದಾಗ ಇದು ಒಂದೊಂದು ಭಗವಂತನ ನಾಮವಾಚಕವಾಗಿ ಇದೆ ಅಂಬುದನ್ನು ನೋಡಿದ್ದೀವಿ. ಹಾಗೇನೆ ಒಂದೊಂದು ಆ ಒಂದು ಮಾಸ, ಒಂದು ಎಕ್ಸಾಂಪಲ್ಗೆ ದ್ವಾದಶ ಮಾಸ ಅಂತ ಕೊಟ್ಟಿದ್ದ ಮಾಸ ಅಂತ ಒಂದೊಂದು ತಿಂಗಳು ಬರೋವಾಗ್ಲೂ ಆ ಹೆಸರು ಚೈತ್ರ ಅಂತ ಬರುತ್ತೆ. ಚೈತ್ರ ಅಂತ ಬಂದವಾಗ ಚೈತ್ರ ಮಾಸ ಅಂತ ಹೇಳ್ತೀವಿ. ಮಾಸ ಮಾಸ ಅಂದ್ರೆ ಮಾಸ ಅನ್ಬೋದು ನಾವು ತಿಂಗಳು ಅಂತ ಬಳಸ್ತೀವಿ. ಮಾಸ ಅಂತ ನಾವು ಹೇಳುವಾಗ ಅದು ಭಗವಂತನ ಶಬ್ದವನ್ನೇ ಹೇಳುತ್ತೆ. ಹೇಗೆ ಅಂದ್ರೆ ಮಾ ಅಂದ್ರೆ ಪ್ರಮಾಣ ಅಂದ್ರೆ ಜ್ಞಾನ, ಆ ಜ್ಞಾನ ಆ ಜ್ಞಾನದಿಂದ ವಾಚ್ಯನಾಗಿದ್ದಾನೆ. ಮಾಸ ಅಂಬೋದಲ್ಲಿ ಆ ಜ್ಞಾನದಿಂದ ಪ್ರಮಾಣದಿಂದ ಕೂಡಿದವನಾಗೆ ಆ ಪ್ರಮಾಣವನ್ನ ನಮ್ಗೆ, ಪ್ರಮಾಣ ಅಂದ್ರೆ ನಾಲೆಡ್ಜ್, ಆ ನಾಲೆಡ್ಜ್ ಅನ್ನ ಕೊಡುವುದಕ್ಕಾಗಿ ಅಲ್ಲಿ ಅವನು ಮಾಸದಲ್ಲಿ ಮಾಸ ನಾಮದಿಂದ ಅವನು ಕೂತಿದ್ದಾನೆ ಅಂಬುದು ಮಾಸ ಆಗತ್ತೆ. ಋತು ಅಂಬುದು ಜ್ಞಾನ, ಮತ್ತು ಜ್ಞಾನ ಮಾತ್ರ ಇಲ್ಲ ಜ್ಞೇಯ ತಿಳ್ಕೊಳ್ಳುವ. ಯಾವರನ್ನ ನಾವು ತಿಳ್ಕೋಬೇಕು ಅಂದ್ರೆ ಭಗವಂತನ, ಅವನೇ ವಿಷಯವಾಗಿದ್ದಾನೆ, ಅವನೇ ಜ್ಞೇಯವಾಗಿದ್ದಾನೆ. ಹಿ ಇಸ್ ಅನ್ ಆಬ್ಜೆಕ್ಟ್ ಆಫ್ ಅವರ್ ಜ್ಞಾನ. ಸೊ ಅದನ್ನ ಋತು ಅಂತ ಹೇಳತ್ತೆ. ಸೊ ಹೀಗೆ ತಿಂಗಳು ಚೈತ್ರ ಅಂತ ಬಂದಾಗ ಏನಾಗತ್ತೆ ಅಂದ್ರೆ ಅವನೇ ಈ ಒಂದು ಚಿತ್ರ ನಕ್ಷತ್ರವನ್ನ ಆ ಒಂದು ಪೌರ್ಣಮಿ ಸಮೀಪದ, ಪೌರ್ಣಮಿಯಲ್ಲಿ ಇದ್ರೆ ತುಂಬಾ ವಿಶೇಷ, ದಟ್ ಇಸ್ ಐಡಿಯಲ್. ಪೌರ್ಣಮಿಗೆ ಸಮೀಪವಾಗಿ ತಂದು ಆ ದಟ್ ಕನೆಕ್ಷನ್, ಆ ನಕ್ಷತ್ರಕ್ಕೆ ಆ ಇದು ಒಂದು ಪೌರ್ಣಮಿಯಲ್ಲಿ ಒಂದು ಕನೆಕ್ಷನ್ ಕೊಡುವಂತ ಕ್ರಿಯೆಯನ್ನ ಒಟ್ಟು ಸೇರುವಿಕೆ, ಆ ಒಟ್ಟು ಸೇರುವಿಕೆ ಎಂಬ ಕ್ರಿಯೆಯನ್ನ ಅವನೇ ಮಾಡ್ತಾ ಇದ್ದಾನೆ ಅಂಬುದು ಅವನು ಚೈತ್ರ. ಸೊ ಹೀಗೆ ಒಂದೊಂದು ತಿಂಗಳಿಗೇನು ಆಯಾ ಆಯಾ ನಕ್ಷತ್ರ ಆಯಾ ಪೌರ್ಣಮಿ ಅಂದ್ರೆ ಪೌರ್ಣಮಿ ಮತ್ತು ನಕ್ಷತ್ರಗಳು ಅವರು ಚಂದ್ರ ಮತ್ತು ಚಂದ್ರನ ಪತ್ನಿ ಆಗ್ತಾರೆ. ಹಾಗೇನೆ ನಮ್ಗೆ ಆ ಒಂದು ಭಗವಂತನ ಜ್ಞಾನ ಅದು ಒಟ್ಟಿಗೆ ಸೇರುವಂತೆ ಮಾಡ್ತಾನೆ. ಯಾಕಂದ್ರೆ ಭಗವಂತನೇ ನಮ್ಗೆ ಪತಿ, ಎಲ್ಲರಿಗೇನು ಅದೇ ಹೇಳ್ತಾರೆ, ಎಲ್ಲರಿಗೇನು ಪತಿ ಪುರುಷ ಅವನು ಒಬ್ಬನೇ ಆಗ್ತಾನೆ. ಸೊ ಆ ಒಂದು ನಿಟ್ಟಿನಲ್ಲಿ ನಾವು ಚಿಂತನೆ ಮಾಡ್ತಾ ಎಲ್ಲೆಲ್ಲಿ ಅವನೇ ಎಲ್ಲವನ್ನೂ ಜೋಡಿಸುವವನು, ಅವನೇ ಎಲ್ಲವನ್ನು ಯೋಗ ಅಂತಾರಲ್ಲ ಜೋಡಿಸುವನು ಅಂತ, ಆ ಚಿಂತನೆಯಿಂದ ಒಂದೊಂದು ನಾವು ಮಾಡ್ತಾ ಇದ್ದಾರೆ. ಈ ಊರ್ಧ ಪುಂಡಗಳು ಎಲ್ಲ ಹಚ್ಚಿಕೊಳ್ಳುವಾಗ ಅದೇ ಚಿಂತನೆ ಬರಬೇಕು. ಆಯುಧಗಳು ಇದು ಭಗವಂತನಿಗೆ ಸಂಬಂಧಪಟ್ಟದ್ದು, ಈ ದೇಹ ಭಗವಂತನಿಗೆ ಸಂಬಂಧಪಟ್ಟದ್ದು ಎಂಬ ಚಿಂತನೆ ಮತ್ತು ಅವನ ಆಯುಧಗಳು, ಒಂದೊಂದು ಆಯುಧಗಳು ಬಾಹ್ಯ ದೀಕ್ಷಾ ಅಂತ ಹೇಳ್ತಾರೆ, ಆಂತರಿಕ ದೀಕ್ಷಾ ಬಾಹ್ಯ ದೀಕ್ಷಾ. ಬಾಹ್ಯ ದೀಕ್ಷಾ ಈ ಒಂದು ಮುದ್ರೆಗಳನ್ನ ನಾವು ಹಚ್ಚಿಕೊಳ್ಳೋದು, ಈ ಮುದ್ರೆಗಳನ್ನ ಹಚ್ಚಿಕೊಳ್ಳೋದ್ರೆ ಭಗವಂತ ಆಯಾ ರೂಪದಿಂದ, ಯಾಕೆಂದ್ರೆ ಭಗವಂತನಿಗೇನು ಅವನ ಆಯುಧಕ್ಕೇನು ಅಭೇದ, ಅವನೇ ಆಯುಧಗಳು, ಆಯುಧಗಳು ಬೇರೆ ಇಲ್ಲ, ಅವನೇ ಆ ಆಯುಧದಲ್ಲಿ ಇದ್ದಾನೆ. ಅವನೇ ಇದ್ದಾನೆ. ಅದಕ್ಕೆ ಆ ರೂಪದಿಂದ ಲಕ್ಷ್ಮಿ ಸಹಿತನಾಗಿದ್ದಾನೆ. ಆ ರೂಪ ಪ್ರಾಕೃತವಾದ ಆಯುಧಗಳಲ್ಲಿನೂ ಇರುತ್ತೆ. ಆವಾಗ ಅದಕ್ಕೆ ಅವನ ರೂಪ ಈ ಪ್ರಾಕೃತ ವಸ್ತುಗಳಲ್ಲಿ ಇರುವಾಗ ಆ ಪ್ರಾಕೃತ ವಸ್ತುಗಳಿಗೆ ಅಭಿಮಾನಿ ದೇವತೆಗಳು ಬರ್ತಾರೆ. ಸೊ ಹೀಗೆ ನಾವು ಹಚ್ಕೊಳ್ಳೋದು ಪ್ರಾಕೃತವಾದದ್ದನ್ನೇ ಹಚ್ಚಿಕೊಳ್ತೀವಿ. ಅದಕ್ಕೆ ದೇವತೆಗಳು ಅಭಿಮಾನಿಗಳಾಗಿರ್ತಾರೆ. ಅದು ಒಳಗೆ ಅಲ್ಲಿನೇ ಭಗವಂತ ಅಪ್ರಾಕೃತನಾಗಿ ಆ ಆಯುಧ ರೂಪದಲ್ಲಿ ಇದ್ದು ನಮ್ಗೆ ರಕ್ಷಣೆ ಮಾಡುತ್ತಾನೆ ಎಂಬೋ ಚಿಂತನೆಯಲ್ಲಿ ನಾವು ಇದನ್ನ ಹಚ್ಚಿಕೊಳ್ತೀವಿ. ಸೊ ಇದು ಹೇಳಿದ ಮೇಲೆ ಕರ್ಣ ಬೇಡು ಕೊಂಡಾಡುವಂತ ಇತ್ತು. ಇದಕ್ಕೆ ಈ ಒಂದು ವರ್ಷಗೆ ಒಂದು ಚಾಂದೋಗ್ಯದಲ್ಲಿ ಕರೆಸ್ಪಾಂಡಿಂಗ್ ಆಗಿ ಒಂದು ಕನೆಕ್ಷನ್ ಅನ್ನ ಕೊಟ್ಟಿದ್ದಾರೆ. ಏನು ಕನೆಕ್ಷನ್ ಅಂದ್ರೆ ಅಲ್ಲಿ ಹೇಳ್ತಾರೆ ಈ ರೂಪಗಳು ಅಲ್ಲಿ ಏನ್ ಹೇಳ್ತಾರೆ ಬೇಸಿಕಲಿ ಏನ್ ಹೇಳ್ತಾರಂದ್ರೆ ಸೂರ್ಯನಲ್ಲಿ ಎಲ್ಲವೂ ಆ ಒಂದು ಸೂರ್ಯನಿಗೆ ಸಂಬಂಧಪಡಿಸಿ ಹೇಳ್ತಾರೆ. ಸೂರ್ಯನಿಗೆ ಸಂಬಂಧಪಟ್ಟು ಹೇಳುವಾಗ ಅಲ್ಲಿ ಬರುತ್ತೆ ಸೂರ್ಯ ಎಂಬುದು 21ನೇ ರೂಪ, ಭಗವಂತನ 21ನೇ ರೂಪ ಅಲ್ಲಿ ಇಟ್ಟಿದ್ದಾನೆ, ಸೂರ್ಯನಲ್ಲಿ ಇಟ್ಟಿದ್ದಾನೆ. 22ನೇ ರೂಪ ಅದು ಮುಕ್ತ ಸ್ಥಾನದಲ್ಲಿ ಇರುವಂತದ್ದು ಅಂತ. ಇವಾಗ ಹೀಗೆ 22 ರೂಪಗಳನ್ನ ವಿಶೇಷವಾಗಿ ಅಲ್ಲಿ ಉಲ್ಲೇಖ ಮಾಡ್ತಾರೆ. ಆ 22 ರೂಪಗಳು ಹೇಗೆ ಅಂದ್ರೆ ಅಲ್ಲಿ ಹೇಳ್ತಾರೆ ಏನಿದು. ಸೊ ಬೇಸಿಕಲಿ ದೇವರ ರೂಪ, ದೇವರ ಚಿಂತನೆ ಅನೇಕ ರೀತಿಯಿಂದ ಮಾಡ್ತಾರೆ. ಒಂದು ಕೆಲವೊಂದು 5 ರೂಪದಿಂದ ಚಿಂತನೆ ಮಾಡ್ತೀವಿ, ಕೆಲವೊಮ್ಮೆ 7 ರೂಪದಿಂದ ಚಿಂತನೆ ಮಾಡ್ತೀವಿ, ಕೆಲವೊಮ್ಮೆ 10 ರೂಪದಿಂದ ಚಿಂತನೆ ಮಾಡ್ತೀವಿ, 12 ರೂಪದಿಂದ ಚಿಂತನೆ ಮಾಡ್ತೀವಿ, 24 ರೂಪಗಳು ಹೀಗೆ ಒಂದೊಂದು ಇರುತ್ತೆ. ಈ ಒಂದು ಸಾಮೋಪಾಸನೆ ಅಂತ, ಸಾಮೋಪಾಸನೆ ಅಂತ ಚಾಂದೋಗ್ಯದಲ್ಲಿ ಬರುತ್ತೆ. ಸಾಮೋಪಾಸನೆ ಅಂದ್ರೆ ಏನು, ಒಂದು ಸ್ಥೂಲವಾದ ಮೀನಿಂಗ್ ಏನಂದ್ರೆ ಭಗವಂತ ಎಲ್ಲಿ ಇದ್ರೂ ಅವನು ಸಮನಾಗೇ ಇರ್ತಾನೆ. ಅಂದ್ರೆ ಅವನ ರೂಪಗಳಲ್ಲಿ ಭೇದವೇ ಇಲ್ಲ, ಸಮವಾಗಿ ಇರ್ತಾನೆ. ಅಂದ್ರೆ ಯಾವುದಲ್ಲಿ ಅವನು ಸಮವಾಗಿ ಇರ್ತಾನೆ ಅಂದ್ರೆ ಅವನ ಜ್ಞಾನ ಬಲ ಆನಂದ ಜ್ಞಾನ ಬಲದಲ್ಲಿ ಅವನು ಎಲ್ಲಾ ಕಡೆನೂ ಒಂದು ಸಮವಾಗವೇ ಇರ್ತಾನೆ. ಜ್ಞಾನ ಆನಂದ ಬಲದಲ್ಲಿ ಅವನು ಸಮವಾಗೇ ಇರ್ತಾನೆ ಎಂಬುದು ಸಾಮ ಉಪಾಸನೆಯ ಒಂದು ಕೀ ಆಸ್ಪೆಕ್ಟ್. ಆ ಸಾಮ ಉಪಾಸನೆಗಳು ಅನೇಕ ರೀತಿಯಿಂದ ಮಾಡ್ತಾರೆ. 5 ಬಗೆಯ ಸಾಮ ಮಾಡ್ತಾರೆ, ಆಮೇಲೆ 7 ಬಗೆಯ ಸಾಮ ಮಾಡ್ತಾರೆ. ನಾವು ಈ ಚಾಪ್ಟರ್ಲಿ ಮತ್ತು ಹಿಂದೆ ಬಂದ ಚಾಪ್ಟರ್ಸ್ಲಿನು ಈ ಸಾಮ ಉಪಾಸನೆ ಒಂದು ಒಂದು ಬಿಟ್ಸ್ ಅಂಡ್ ಪೀಸಸ್ಲಿ ನೋಡ್ತಾ ಬಂದಿದ್ದೀವಿ. ಹೇಗೆ ಅದು ಸಾಮ ಉಪಾಸನೆ ಆಗತ್ತೆ ಅಂದ್ರೆ ಅದು ಒಂದು ಒಂದು ಪರ್ಟಿಕ್ಯುಲರ್ ವೇಲಿ ಹೋಗುತ್ತೆ. ಅಂದ್ರೆ ಫಸ್ಟ್ ಲೋಕಗಳಲ್ಲಿ, ಈ ಒಂದು ಲೋಕಗಳಲ್ಲಿ ಅಂದ್ರೆ ಜಡವಾದ ಲೋಕಗಳು, ಆ ಲೋಕಗಳಲ್ಲಿ ಮತ್ತು ಅಲ್ಲಿ ಇರುವಂತಹ ಜನರಲ್ಲಿ ಇಟ್ಕೋಬಹುದು. ಈ ಲೋಕಗಳಲ್ಲಿ ಈ ಭಗವಂತನ 5 ರೂಪಗಳನ್ನ ಇಟ್ಕೊಳ್ತಾರೆ. ಆಮೇಲೆ ಈ ಲೋಕಕ್ಕೆ ಬೇಕಾದ ಮಳೆಯಲ್ಲಿ 5 ರೂಪವನ್ನ ಚಿಂತನೆ ಮಾಡ್ತಾರೆ. ಆಮೇಲೆ ಮಳೆಯಿಂದ ಬರುವಂತ ನೀರು, ಆ ನೀರಲ್ಲಿ 5 ರೂಪವನ್ನ ಚಿಂತನೆ ಮಾಡ್ತಾರೆ. ಮತ್ತು ಅದು ನೀರು, ಆ ಮಳೆ ನೀರು ಬರೋದು, ನೀರು ಬರೋದು ಡಿಫ್ರೆಂಟ್ ಸೀಸನ್ಸ್ ಆಗುತ್ತೆ. ಇಟ್ ಗಿವ್ಸ್ ರೈಸ್ ಟು ಡಿಫ್ರೆಂಟ್ ಸೀಸನ್. ಸೊ ಋತುಗಳಲ್ಲಿ ಭಗವಂತನ 5 ರೂಪವನ್ನ ಚಿಂತನೆ ಮಾಡ್ತಾರೆ. ಋತುಗಳಲ್ಲಿ ಮಾಡಿದ ಮೇಲೆ ಆಯಾ ಋತುಗಳಿಂದ ಅಲ್ಲಿ ಹುಟ್ಟಿರುವಂತ ಪಶುಗಳಿಗೆ, ಪಶು ಮನುಷ್ಯರು ಎಲ್ಲರು, ಆ ಪಶುಗಳಿಗೆ, ಪಶುಗಳಲ್ಲಿ ಈ ಒಂದು ಇಲ್ಲೇ ನೋಡಿದ್ದೀವಿ ಪಂಚಮಹಾಯಜ್ಞ ಸಂಧಿಯಲ್ಲಿ ಅದುವಂತು ಪಶುಗಳಲ್ಲಿ ಆ 5 ಸಾಮವನ್ನ ಇಟ್ಟುಕೊಳ್ಳುವ ರೀತಿಯನ್ನು ಹೇಳಿದ್ದಾರೆ. ಆ ಪಶುಗಳಲ್ಲಿ ಶ್ರೇಷ್ಠವಾದ ಪಶು ಅಂದ್ರೆ ಮನುಷ್ಯರು, ಆ ಮನುಷ್ಯರಲ್ಲಿ, ಆ ಮನುಷ್ಯರಂದ್ರ ಆ ಪ್ರಾಣಿ, ಪ್ರಾಣ ಉಳ್ಳದು ಪ್ರಾಣಿ ಆಗತ್ತೆ. ಬಟ್ ಇಲ್ಲಿ ಪ್ರಾಣಿಗಳು ಅಂತ ಹೇಳುವಾಗ ಇಲ್ಲಿ ಪ್ರಾಣಗಳು ಅಂತ ಹೇಳುವಾಗ ಯಾವುದು ಅಂದ್ರೆ ಆ ಪ್ರಾಣ ದೇವರು ಇದ್ದಾರ ಅಂಬೋ ತಿಳುವಳಿಕೆ ಉಳ್ಳ ಆ ಒಂದು ಮನುಷ್ಯರು, ಆ ಮನುಷ್ಯರಿಗೆ ಬೇಕಾದ ಜ್ಞಾನ ಇಂದ್ರಿಯಗಳು, ಆ ಜ್ಞಾನೇಂದ್ರಿಯಗಳಲ್ಲಿ ಭಗವಂತನ ತಿಳು ಆ ಒಂದು ಸಾಮ ಉಪಾಸನೆ ಹೇಳ್ತಾರೆ. ಅದು ಹೇಳಿದ ಮೇಲೆ ಈ ಒಂದು ಎಷ್ಟೇ ಜ್ಞಾನೇಂದ್ರಿಯ ನಮ್ದು ಇದ್ರೂ ದ ಮೇನ್ ಕಮ್ಯುನಿಕೇಟ್ ಮಾಡ್ಲಿಕ್ಕೆ ಒಂದು ಮಾಧ್ಯಮವಾದ ದೇವರನ್ನ ಹೊಗಳು ಬೇಡು ಕೊಂಡಾಡು ಅಂತ ಹೇಳ್ತಾರೆ. ಬಾಯಿ ಬಿಟ್ಟು ಕಮ್ಯುನಿಕೇಟ್ ಮಾಡೋದು, ದೇವರು ಇದ್ದಾನೆ, ದೇವರು ಹೀಗಿದ್ದಾನೆ, ಹಾಗಿದ್ದಾನೆ, ಹೇಗೆ ನಮ್ಗೆ ಗೊತ್ತಾಯ್ತು? ಬೇಸಿಕಲಿ ನಮ್ ಅದನ್ನ ಯಾರು ಕಂಡಿದ್ದಾರೋ ಅವರು ನಮಗೆ, ಅವರು ಶಿಷ್ಯಂದ್ರಿಗೆ ಬಾಯಿಂದ ಹೇಳಿದ್ದಾರೆ. ಅವರು ಶಿಷ್ಯರು ಅದನ್ನ ತಿಳ್ಕೊಂಡು ಬಾಯಿಂದ ಬಂತು, ಬಾಯಿಂದ ಕಿವಿ ಮೂಲಕವಾಗಿ ಬಾಯಿಂದ ಬಂತು, ಬಾಯಿಂದ ದೇವರು ಹೊರಟ ಅಂತ ಹೇಳ್ತಾರೆ. ಅದಕ್ಕೆ ಬಾಯಿಂದ ದೇವರು ಬಂದ, ಬಾಯಿಂದ ದೇವರು ಹೊರಟಿದ್ದಾನಂತ ಹೇಳ್ತಾರೆ. ಸೊ ವಾಕ್ಯನಲ್ಲಿ ಆ ಒಂದು ಸಾಮವನ್ನು ಸಪ್ತಸಾಮ ಅಲ್ಲಿ ಪಂಚಸಾಮ ಅಷ್ಟು ತನಕ ಬರುತ್ತೆ, ಆಮೇಲೆ ಸಪ್ತಸಾಮವನ್ನ ಇಟ್ಟುಕೊಳ್ತಾರೆ ಏಳು ಏಳು. ಸೊ ಈ ಏಳು ವಾಕ್ ಏಳು ಸಾಮ ಈ ವಾಕಲ್ಲಿ ಇಟ್ಟುಕೊಳ್ತಾರೆ. ಆ ವಾಕ್ನಿಂದ ಈ ವಾಕ್ನಿಂದ ವಾಚ್ಯನಾದವನು ಸೂರ್ಯನಲ್ಲಿ ಸೂರ್ಯನಾರಾಯಣನಾಗಿದ್ದಾನೆ ಅಂತ ಹೇಳ್ತಾರೆ. ಏನು ಸೂರ್ಯನಾರಾಯಣ ವಿಶೇಷ ಏನು ಅಂದ್ರೆ ಅಲ್ಲಿ ಹೇಳೋದಿದೆ, ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ ಈ ರೂಪಗಳೆಲ್ಲ ಹೇಳ್ತಾ ಬರ್ತಾರೆ. ಬರುವಾಗ ಅಲ್ಲಿ ಹೇಳ್ತಾರೆ ಈ ರೂಪಗಳು ಮೂರು, ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ ಹೇಳ್ತಾರೆ. ಭೂ ಭೂಸ್ವಹ ಅಂತ ಮೂರು ಲೋಕಗಳು, ಎನಿ ಎನಿ ವಿಚ್ ವೇ ಯು ಡಿವೈಡ್ ತ್ರೀ ತ್ರೀ. ಸೊ ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ಹೇಳ್ಬಿಟ್ಟು ನಾಲ್ಕನೇದು ಏನು ಅಂತ ಕೇಳ್ತಾರೆ ವಾಸುದೇವ. ಅದು ಕಾಣತ್ತಲ್ಲ ಅಂತ ಹೇಳ್ತಾರೆ. ಕಾಣತ್ತಲ್ಲ ಅಂದ್ರೆ ಸೂರ್ಯ ಏಷ ತಪತಿ ಅಂತ ಹೇಳ್ತಾರೆ. ಯಾರು ನಿನಗೆ ಬೆಳಕನ್ನು ಕೊಡ್ತಾನೋ, ದಿನಾಗ್ಲೂ ನೀನ್ ನೋಡ್ತಾ ಇರ್ತಿಯಲ್ಲ ಸೂರ್ಯ, ಅಲ್ಲೇ ಅವನು ವಾಸುದೇವ ಕೂತಿದ್ದಾನೆ ಅಂತ. ಅಲ್ಲಿ ವಿಶೇಷವಾಗಿ ಸೂರ್ಯನಲ್ಲಿ ಆ ಒಂದು ಕೊನೆಯಲ್ಲಿ ಸೂರ್ಯನಲ್ಲಿ ದೇವರನ್ನ ಉಪಾಸನೆ ಮಾಡುವ ಕ್ರಮವನ್ನ ತಿಳಿಸ್ತಾರೆ. ಅದು ತಿಳಿಸುವಾಗ ಅದಕ್ಕೆ ಸಂಬಂಧಪಟ್ಟದ್ದು ಇಲ್ಲಿ ಬರುತ್ತೆ. ನೆಕ್ಸ್ಟ್ ಬರುವಾಗ ಅವ್ರು ಹೇಳ್ತಾರೆ ಈ ಏಳು ಏಳು ಸಾಮ ವಿಭಕ್ತಿಗಳು ಮತ್ತು ಏಳು ಕಾಲವನ್ನ ನಿಯಮನೆ ಮಾಡುವಂತ ಈ ಸೂರ್ಯ ನಮ್ಮಿಂದ ಇಪ್ಪತ್ತೊಂದನೇ ರೂಪವಾಗಿದ್ದಾನೆ ದೇವರಲ್ಲಿ ಅಂತ ಹೇಳ್ತಾರೆ. ಇದು ಏನು ಇಪ್ಪತ್ತೊಂದನೇ ರೂಪ ಅಂತ ಒಂದು ಕ್ವಶನ್ ಬರುತ್ತೆ ಅಲ್ಲಿ. ಸೂರ್ಯ ಏಳು ವಿಧ ಸಾಮ ಆಯ್ತು, ಏಳು ಅಲ್ಲಿ ಇದ ಅಂತ ಆಯ್ತು, ಸಪ್ತ ಸಪ್ತ ಅಂತ ಆಯ್ತು ಅಲ್ಲಿ, ಏಳು ಹೇಗೆ 21 ಆಯ್ತು ಅಂತ ಹೇಳುವಾಗ ಅವಾಗ ಹೇಳ್ತಾರೆ ನಮ್ಮಿಂದ ಶುರು ಮಾಡಿದ್ರೆ ದಟ್ ಇಸ್ 21 ಅಂತಾರೆ. ಇದು ಒಂದು ಉಪಾಸನೆ ಅಂತ ಹೇಳ್ತಾರೆ. ಇದು ಏನು ಉಪಾಸನೆ ಅಂತ ಕೇಳುವಾಗ ಅವಾಗ ಏನ್ ಹೇಳ್ತಾರೆ, ಇದು ಆತ್ಮ ಸಂಹಿತೆ ಅಂತ ಹೇಳ್ತಾರೆ. ಆತ್ಮ ಸಂಹಿತೆ ಅಂದ್ರೆ ಇವಾಗ ಈ ಸಪ್ತಸಾಮ ಅಂತ ಬಂತು, ಏನು ಹಿಂಕಾರ, ಪ್ರಸ್ತಾವ, ಆದಿ ಆದಿ ಉದ್ಗೀತ, ಪ್ರತಿಹಾರ, ಉಪದ್ರವ, ನಿಧನ ಅಂತ. ಇದು ದಿಸ್ ಇಸ್ ದ ಪ್ಯಾಟರ್ನ್. ಐದು ಪ್ಯಾಟರ್ನ್ ನಮ್ಗೆ ಗೊತ್ತು, ಏಳು ಪ್ಯಾಟರ್ನ್ ಇದೇ ಪ್ಯಾಟರ್ನ್ ಬರುತ್ತೆ, ಏಳು ಇರುತ್ತೆ. ಈ ಏಳು ಇದು ಏಳು ಏಳು ಹೇಗಾಗಿದೆ ಅಂದ್ರೆ ಹೇಳ್ತಾರ ಇದು ಎಲ್ಲವೂ ಸಮಾನ ಅಂತ ಹೇಳ್ತಾರ. ಒಂದು ಅದು ಹೇಗೆ ಎಲ್ಲವೂ ಸಮಾನ ಆಗತ್ತಂದ್ರೆ ಫಸ್ಟ್ ತಕೊಳ್ಳಿ ಹಿಂಕಾರ ಅಂತ ಬರುತ್ತೆ. ಹಿಂಕಾರ ಹೇಳಿದ್ರೆ ಮೂರು ಸಿಲಬಲ್ ಇರುತ್ತಲ್ಲ. ಇವಾಗ ಈ ಉಪಾಸನೆಯಲ್ಲಿ ದೇವರ ರೂಪಗಳನ್ನ ವಸ್ತುಗಳಲ್ಲಿ ಇರೋದಲ್ಲ, ದೇವರ ರೂಪವನ್ನು ದೇವರಲ್ಲೇ ನೋಡೋದು, ಡೈರೆಕ್ಟ್ ಆಗಿ ದೇವರಲ್ಲೇ ನೋಡೋದು ಅಂದ್ರೆ ವಾಯುದೇವರು ಇದ್ದಾರೆ, ಡೈರೆಕ್ಟ್ ಆಗಿ ನೋಡೋದು, ವಸ್ತುಗಳಲ್ಲಿ ನೋಡೋದಲ್ಲ. ಇದು ಹೇಗೆ ಅಂದ್ರೆ ದೇವರ ಶಬ್ದವನ್ನೇ ಹಿಂಕಾರ ಅಂದ್ರೆ ಮೂರು ಸಿಲಬಲ್ ಆಗುತ್ತೆ, ಹಿಂ ಕಾ ರ ಮೂರು ಸಿಲಬಲ್ ಆಗುತ್ತೆ. ಸೊ ಹೀಗೆ ಕೌಂಟ್ ಮಾಡ್ತಾ ಹೋಗ್ತಾರೆ, ಹಿಂಕಾರ ಮೂರು ಸಿಲಬಲ್, ಪ್ರಸ್ತಾವ ಮೂರು ಸಿಲ ಪ್ರಸ್ತಾವ ಮೂರು ಸಿಲಬಲ್ ಆಗತ್ತೆ. ಆಮೇಲೆ ಆದಿ ಬರೋವಾಗ ಎರಡೇ ಸಿಲಬಲ್ ಆಗತ್ತೆ, ಆ ದಿ ಎರಡೇ ಆಗತ್ತೆ. ಆಮೇಲೆ ನೆಕ್ಸ್ಟ್ ಬರೋದು ಬಂದು ಆದಿ, ಆಮೇಲೆ ಉದ್ಗೀತ ತಿರ್ಗ ಅದು ಮೂರು ಸಿಲಬಲ್ ಆಗಲ್ಲ, ಉದ್ಗೀತ ಮೂರು ಆಗತ್ತೆ. ಆಮೇಲೆ ಉಪದ್ರವ ಬರೋವಾಗ ಅದು ನಾಲ್ಕಾಗತ್ತೆ. ಆಮೇಲೆ ನಿಧನ ಬರೋದು ತಿರ್ಗ ಮೂರು ಆಗತ್ತೆ. ಆಮೇಲೆ ನಿಧನ, ಆಮೇಲೆ ಒಂದು ಪ್ರತಿಹಾರ, ಉದ್ಗೀತ, ಉಪದ್ರವ, ಉಪದ್ರವ ಬರುತ್ತೆ ಅದು ನಾಲ್ಕಾಗತ್ತೆ. ಉಪದ್ರವ ಅಂಬುದು ನಾಲ್ಕಾಗತ್ತೆ, ಉಪದ್ರವ ಮತ್ತು ಪ್ರತಿಹಾರ ನಾಲ್ಕಾಗತ್ತೆ. ಸೊ ಹೀಗೆ ನೀವು ಕೌಂಟ್ ಮಾಡ್ತಾ ಹೋದ್ರೆ 21 ಬರುತ್ತೆ, 21 22 ಬರುತ್ತೆ, ಕರೆಕ್ಟ್ ಆಗಿ ಬಂದ 22 ಬರುತ್ತೆ. ಸೊ ಅದನ್ನ ಇಟ್ಟುಕೊಂಡು ಇಲ್ಲಿ ಹೇಳ್ತಾ ಇದ್ದಾರೆ. ಇದು ಹೇಗೆ ಅಂದ್ರೆ ಹಿಂಕಾರ ಬರುತ್ತಲ್ಲ, ಹಿಂಕಾರ ಒಂದೊಂದನ್ನು ಮೂರು ಮೂರು ಮೂರಾಗಿ ಹಾಕೋಬೇಕು. ಮೂರು ಮೂರು ಮೂರಾಗಿ ಹಾಕೊಂಡ್ರೆ ಏನಾಗತ್ತೆ, ಹಿಂ ಅಂಬೋದು ಜ್ಞಾನ, ಕ ಅಂಬೋದು ಆನಂದ, ಆಮೇಲೆ ರ ಅಂಬೋದು ಬಲವನ್ನ ಹೇಳುತ್ತೆ. ಹೀಗೆ ಒಂದೊಂದು ಒಂದೊಂದು ಹೆಸರು ತಕೊಂಡ್ರನ್ನು ಆ ಒಂದೊಂದಲಿನೂ ಅವನು ಜ್ಞಾನ ಆನಂದ ಬಲವಾಚ್ಯನಾಗೆ ಎಲ್ಲದಲ್ಲಿ ಇದ್ದಾನೆ. ಆದ ಕಾರಣದಿಂದ ಇವನು ಸಾಮ ಅಂತ ಹೇಳ್ತಾರೆ. ಹೀಗೆ ಈ ಒಂದು ಏಳು ಈ ಒಂದು ಅಕ್ಷರಗಳನ್ನು ಇಟ್ಟುಕೊಂಡು 21 + 1 22 ರೂಪಗಳಾಗತ್ತೆ. ಸೊ ಈ 22 ರೂಪದಲ್ಲಿ 21st ಇಸ್ ಸೂರ್ಯ ಅಂತ ಬರುತ್ತೆ. ಇದು ಒಂದು ಮುಖ. ಇನ್ನೊಂದು ಮುಖ ಏನಂದ್ರೆ ಪುರುಷ ಸೂಕ್ತದಲ್ಲಿ ಬರುತ್ತಂತೆ. ಪುರುಷ ಸೂಕ್ತದಲ್ಲಿ 21st ಅಂತ ಹೇಳ್ತಾರೆ. 21st ಅದು ಬರುತ್ತೆ ಅಂತ ಹೇಳುವಾಗ ಪುರುಷ ಸೂಕ್ತದಲ್ಲಿ ಒಂದು ಹೇಳ್ತಾರೆ, ಸಪ್ತಾಸ್ಯಾಸನ್ ಪರಿದಯಾಹ ತ್ರಿಸಪ್ತಕೃತ್ ಸಮಿದೆ ಅಂತ ಬರುತ್ತಂತೆ. ಸೂರ್ಯ ಬಂದು ಇಪ್ಪತ್ತೊಂದನೇ ಸಮಿತ್ತು, ಆ ಒಂದು ಬೆಂಕಿ ಅವನು ಇಪ್ಪತ್ತೊಂದನೇ ಸಮಿತ್ತು ಅಂತ ಅಲ್ಲಿ ಬರತ್ತಂತೆ. ಇದಕ್ಕೇನು ಇದಕ್ಕೇನು ಏನ್ ಸಂಬಂಧ ಅಂದ್ರೆ, ಅಲ್ಲಿ ಇಪ್ಪತ್ತೊಂದು ಹೇಗ್ ಮಾಡ್ತಾರಂದ್ರೆ, ಇಪ್ಪತ್ತೊಂದು ಇಸ್ ಮೇಡಪ್ ಆಫ್ 12 ಮಾಸಗಳು, 5 ಋತುಗಳು, 3 ಲೋಕಗಳು, ಆದಿತ್ಯ, ಹಾಗೆ 21ಗೆ ಅರೈವ್ ಮಾಡ್ತಾರೆ. ಅದು ಮಾಡಿ ಇಲ್ಲಿ ಸಾಮದಲ್ಲಿ ಅದು ತೋರಿಸ್ತಾ ಇದ್ದಾರೆ. ಹೇಗೆ ಅಂದ್ರೆ ಹೇಳ್ತಾರೆ, 12 ತಿಂಗಳು ಅಂತ ಬಂತು. ಕೇಶವ ನಾರಾಯಣ ಇವಾಗ ನೋಡಿದೀವಿ, ಕೇಶವ ನಾರಾಯಣ ಮಾಧವ ಒಂದೊಂದು ತಿಂಗಳ ಹೆಸರುಗಳೆಲ್ಲ ನೋಡ್ತಾ ಬಂದಿದ್ವಿ. ಈ 12 ತಿಂಗಳಲ್ಲಿ ಕೇಶವ ನಾರಾಯಣ ಮಾಧವ ಗೋವಿಂದ ವಿಷ್ಣುಗೆ ಮೂಲವಾಗಿ ಇರುವಂತ ರೂಪಗಳು ಅದು ಯಾವುದು ಅಂತ ಹೇಳ್ತಾರೆ. ಹೇಳುವಾಗ ಹೇಳ್ತಾರೆ, ಈ ಒಂದು ನಮ್ಮ ಈ 12 ರೂಪಗಳನ್ನು ನೀವು ಇಟ್ಕೊಂಡ್ರೆ, ಈ ಕೇಶವ ಅಂಬೋ ಈ ರೂಪಗಳಿರುತ್ತೆ, ಕೇಶವ ನಾರಾಯಣ ಮಾಧವ, ಹೀಗೆ ನಾವು ಮಾಡ್ತಾ ಹೋದ್ರೆ ಫಸ್ಟ್ ಬಂದು ಪ್ರದ್ಯುಮ್ನದಿಂದ ಶುರು ಮಾಡ್ತಾರೆ. ಆ ಪ್ರದ್ಯುಮ್ನದಿಂದ ಈ ಮಾಸಗಳನ್ನ ಪ್ರದ್ಯುಮ್ನ 4 ರೂಪಗಳನ್ನ ತಕೊಳ್ತಾರೆ. ಪ್ರದ್ಯುಮ್ನ ಅಂಬೋದು ಹಿಂಕಾರ ಆಗತ್ತೆ, ಆಮೇಲೆ ಪ್ರಸ್ತಾವ ಅಂಬೋದು ವಾಸುದೇವ ಆಗತ್ತೆ, ಮತ್ತು ಆದಿ ವರಾಹ ಆಗತ್ತೆ, ಆಮೇಲೆ ಉದ್ಗೀತ ನಾರಾಯಣ ಆಗತ್ತೆ. ಬೇಸಿಕಲಿ ಪ್ರದ್ಯುಮ್ನ, ವಾಸುದೇವ, ವರಾಹ, ನಾರಾಯಣ, ಇದು ಫಸ್ಟ್ 4 ರೂಪಗಳನ್ನ ನೀವು ತಕೊಳ್ಳಿ, 4 ರೂಪಗಳನ್ನ ತಕೊಳ್ಳಿ. ಆಮೇಲೆ ನಮ್ಮ ಸೈಟ್ಲಿ 24 ರೂಪಗಳು ಹಾಕೋವಾಗ ವಿ ಹ್ಯಾವ್ ಪುಟ್ ಇಟ್ ಲೈಕ್ 3-3 ಆನ್ ಈಚ್ ರೋ ಕೊಟ್ಟಿದ್ದೀವಿ, 3-3-3 ರೋ ಸ್ಥಾನ ಕೊಟ್ಟಿದ್ದೀವಿ. ಅಂದ್ರೆ ಈ ಒಂದೊಂದಕ್ಕೇನು ಫಸ್ಟ್ ರೋ ಅಲ್ಲಿ ಬಂದು ಇವಾಗ ನಾರಾಯಣ ಕೇಶವ ನಾರಾಯಣ ಮಾಧವ ಕೊಟ್ಟಿದ್ದೀವಿಲ್ಲ, ಆ ಕೇಶವ ನಾರಾಯಣ ಮಾಧವಕ್ಕೆ ಪ್ರದ್ಯುಮ್ನ ಇಟ್ಕೋಬೇಕು. ಅಂದ್ರೆ ಏನಾದ್ರೆ ಪ್ರದ್ಯುಮ್ನ ಕೇಶವ, ಪ್ರದ್ಯುಮ್ನ ನಾರಾಯಣ, ಪ್ರದ್ಯುಮ್ನ ಮಾಧವ ಅಂತ ಆಗತ್ತೆ. ಅಂದ್ರೆ ಈ ಪ್ರದ್ಯುಮ್ನಿಂದ ಹುಟ್ಟಿದವನು, ಪ್ರದ್ಯುಮ್ನ ರೂಪಗಳಿಂದ. ಈ ಪ್ರದ್ಯುಮ್ನ ರೂಪ ಅಂದ್ರೆ ಏನ್ ಹೇಳಿದ್ದೀವಿ, ಹಿಂಕಾರ ಅಂದ್ರೆ ಏನು, ಜ್ಞಾನ ಆನಂದ ಬಲ, ಜ್ಞಾನ ಆನಂದ ಬಲ ವಾಚನಾದಂತ ಈ ಪ್ರದ್ಯುಮ್ನೇ ಕೇಶವನಾಗೆ ಕಾಣ್ತಾನಂತೆ. ಹಾಗೇನೆ ಈ ಪ್ರದ್ಯುಮ್ನೇ ನಾರಾಯಣನಾಗೆ ಕಾಣ್ತಾನೆ, ಆ ಒಂದು ಆಯುಧ ವಿಶೇಷದಿಂದ ಅವನೇ ನಾರಾಯಣನಾಗಿ ಕಾಣ್ತಾನೆ. ಈ ಪ್ರದ್ಯುಮ್ನೇ ಮಾಧವ ಅಂತ ಆಯುಧಗಳು, ಆ ಬಣ್ಣಗಳು, ಆ ಒಂದು ಗಾಯತ್ರಿ ಸ್ವರಗಳು, ಆ ವಿಶೇಷದಿಂದ ಬಣ್ಣದಿಂದಲೂ, ಆ ಒಂದು ಆಯುಧದಿಂದಲೂ, ಲಕ್ಷ್ಮೀ ರೂಪದಿಂದಲೂ ಬೇರೆಯಾಗೆ ಅವನೇ ಕಾಣಿಸ್ತಾನೆ. ಬಟ್ ಈ ಇಸ್ ಮೇಡಪ್ ಆಫ್, ವಾಟ್ ಈಸ್ ಈ ಮೇಡಪ್ ಆಫ್, ಜ್ಞಾನ ಆನಂದ ಬಲ ಅಂತ ಇಷ್ಟು ಜನಕ್ಕೆ ಹೇಳ್ತಾ ಬಂದ್ವಿ, ಅದು ಏನು ಅಂದ್ರೆ ಅದು ಪ್ರದ್ಯುಮ್ನ ಅಂತ ಹೇಳ್ತಾರೆ. ಸೊ ಪ್ರದ್ಯುಮ್ನ ಕೇಶವ, ಪ್ರದ್ಯುಮ್ನ ನಾರಾಯಣ, ಪ್ರದ್ಯುಮ್ನ ಮಾಧವ ಅಂತ ಹೇಳ್ತಾರೆ. ಈ ಮೂರು ಇಟ್ ಕರೆಸ್ಪಾಂಡ್ಸ್ ನಮ್ಗೆ ಮಾರ್ಗಶೀರ ಆಮೇಲೆ ಪುಷ್ಯ ಮಾಘ ಮಾಸಕ್ಕೆ ಕರೆಸ್ಪಾಂಡ್ ಆಗ್ಬಿಡುತ್ತೆ. ಹಾಗೇನೆ ನೆಕ್ಸ್ಟ್ ರೂಪ ತಗೊಳ್ತಾರೆ, ನೆಕ್ಸ್ಟ್ ಮೂರು ಅಂದ್ರೆ ಪ್ರದ್ಯುಮ್ನ ಆಯ್ತು, ಇವಾಗ ನೆಕ್ಸ್ಟ್ ಬರೋದು ವಾಸುದೇವ ಬರುತ್ತೆ. ಹಿಂಕಾರ ಪ್ರಸ್ತಾವ, ಪ್ರಸ್ತಾವ ವಾಸುದೇವ ಬರುತ್ತೆ. ಪ್ರಸ್ತಾವನು ಅವನು ಪ್ರಸ್ತಾವ ಮೂರು, ಜ್ಞಾನ ಬಲ, ಜ್ಞಾನ ಆನಂದ ಬಲ, ಒಂದೊಂದು ಅಕ್ಷರಕ್ಕೇನೋ ಅದು ಕೊಟ್ಟಿದ್ದಾರೆ. ಹಾಗೆ ಹಾಗೆ ಅದು ಹೌ ಇಟ್ ಈಸ್ ಜ್ಞಾನ ಆಗತ್ತೆ, ಹೌ ಇಟ್ ಈಸ್ ಬಲ ಆಗತ್ತೆ, ಹೌ ಇಟ್ ಈಸ್ ಆನಂದ ಆಗತ್ತೆ, ಒಂದು ಅಕ್ಷರದಿಂದಲೂ ಅದನ್ನ ಉಪಾಸನೆ ಮಾಡೋದು ಇದೆ. ಬಟ್ ಸ್ಥೂಲವಾಗಿ ಹೇಳ್ಬೇಕಂದ್ರೆ ಜ್ಞಾನ ಆನಂದಮಯನಾಗಿದ್ದಾನೆ ಅವನು. ಅದು ಯಾವುದು ಅಂದ್ರೆ ಅವನು ವಾಸುದೇವ ಅಂತ. ಆ ವಾಸುದೇವ ಯಾರು ಅಂತ ಹೇಳುವಾಗ ಅಲ್ಲಿ ಹೇಳ್ತಾರೆ, ವಾಸುದೇವ ಗೋವಿಂದ, ವಾಸುದೇವ ವಿಷ್ಣು, ವಾಸುದೇವ ಮಧುಸೂದನ. ನೆಕ್ಸ್ಟ್ ಲೈನ್ಗೆ ಬರೋದು, 12 ರೂಪಗಳಲ್ಲಿ ನೆಕ್ಸ್ಟ್ಗೆ ಬರೋದು ಇದು. ದೇ ಕರೆಸ್ಪಾಂಡ್ ಏನಾಗುತ್ತೆ, ಫಾಲ್ಗುಣ ಮಾಸ, ಚೈತ್ರ ಮಾಸ, ವೈಶಾಖ ಮಾಸ. ನಾವು ವೈಶಾಖ ಬಂದು ನಾವು ಹೇಳ್ತಾ ಇದ್ದೇವೆ ಮಧುಸೂದನ ಮಧುಸೂದನ ಅಂತ ಹೇಳ್ತಾ ಇದ್ದೀವಲ್ಲ, ಈ ಮಧುಸೂದನ ಒಳಗೆ ನಾವು ಹೋಗಿ ನೋಡಿದ್ದಾಗೆ ಅವನು ಜ್ಞಾನ ಆನಂದ ಬಲದಿಂದ ಕೂಡಿದ್ದಾನೆ. ಅಂದ್ರೆ ಏನು ಅಂದ್ರೆ ಅದು ವಾಸುದೇವ ಅಂತ. ವಾಸುದೇವ ಮಧುಸೂದನ ಅಂತ ನಾವು ಮಧುಸೂದನ ಮಧುಸೂದನ ಅಂತ ಹೇಳ್ತೀವಲ್ಲ, ಒಳಗೆ ಅವನು ವಾಸುದೇವ ಕೂತಿದ್ದಾನೆ ಅಂತ. ಸೊ ಹೀಗೆ ಸೊ ಒಂದೊಂದಕ್ಕೇನಾಗತ್ತೆ. ನೆಕ್ಸ್ಟ್ ಬರೋದು ಬಂದು ವರಾಹ ಆಗತ್ತೆ. ವರಾಹಕ್ಕೆ ಬಂದಾಗ ನಮ್ಗೆ ಈ ಒಂದು ವರಾಹಕ್ಕೆ ಬಂದಾಗ ನಿಮ್ಗೆ ಏನ ಬರುತ್ತೆ ಅಲ್ಲಿ, ಮಧುಸೂದನ, ತ್ರಿವಿಕ್ರಮ, ಆಮೇಲೆ ವರಾಹ ತ್ರಿವಿಕ್ರಮ, ವರಾಹ ವಾಮನ, ಆಮೇಲೆ ವರಾಹ ಶ್ರೀಧರಾಜ. ಇದಕ್ಕೆ ಕರೆಸ್ಪಾಂಡಿಂಗ್ ತಿಂಗಳು ಜ್ಯೇಷ್ಠ ಆಷಾಢ ಶ್ರಾವಣ ಆಗ್ಬಿಡುತ್ತೆ. ಆಮೇಲೆ ನೆಕ್ಸ್ಟ್ ಬರೋದು ಬಂದು ನಾರಾಯಣ ಆಗ್ಬಿಡುತ್ತೆ. ಉದ್ಗೀತ, ಉದ್ಗೀತ ಅದು ಮೂರು, ಅದು ಜ್ಞಾನ ಆನಂದ ಬಲ ಆಗ್ಬಿಡುತ್ತೆ, ಮೂರಾಗ್ಬಿಡುತ್ತೆ. ಸೊ ಇದು ಯಾವುದು ಅಂದ್ರೆ ನಾರಾಯಣ. ನಾರಾಯಣ ಏನಾಗ್ತಾನಂದ್ರೆ ನಾರಾಯಣ ಋಷಿಕೇಶ, ನಾರಾಯಣ ಪದ್ಮನಾಭ, ನಾರಾಯಣ ದಾಮೋದರ ಆಗ್ಬಿಡುತ್ತೆ. ಇದು ಕನೆಕ್ಷನ್ ಅನ್ನ ಹೇಳ್ತಾ ಬರ್ತಾರೆ. ಸೊ ಹೀಗೆ ಈ ರೂಪಗಳಾಗ್ಬಿಡುತ್ತೆ. ದಿಸ್ ಕರೆಸ್ಪಾಂಡ್ಸ್ ನಿಮ್ಗೆ ಭಾದ್ರಪದ ಮಾಸ, ಆಶ್ವಿಜ ಮಾಸ ಅಂಡ್ ಕಾರ್ತಿಕ ಮಾಸ ಆಗ್ಬಿಡುತ್ತೆ. ಸೊ ಹೀಗೆ ಇದು ಒಂದು ದಿಸ್ ಇಸ್ ದಿ ಎಸ್ಟಾಬ್ಲಿಷ್ ದ ಲಿಂಕ್ ಬಿಟ್ವೀನ್ ಈ ತಿಂಗಳಿಗೇನು ಈ ಸಾಮ ಉಪಾಸನೆಗಳನ್ನೇನೋ ಲಿಂಕ್ ಮಾಡ್ತಾರೆ. ಯಾಕೆ ಈ ಸಾಮ ಉಪಾಸನೆ ಜೊತೆಯಲ್ಲಿ ನಾವು ಹೀಗೆ ಲಿಂಕ್ ಮಾಡಬೇಕಂದ್ರೆ ಆ ಒಂದು ವಿಶೇಷ ಏನು ಅಂದ್ರೆ ಅವನು ಸಮನಾಗಿ ಹೇಗೆ ಅವನು ಜ್ಞಾನ ಆನಂದ ಬಲದಿಂದ ಎಲ್ಲಾ ಕಡೆನೂ ಅವನು ಸಮನಾಗಿದ್ದಾನೆ ಅಂತ ತಿಳ್ಕೊಳ್ಳುವ ಈ ಒಂದು ಚಿಂತನೆ, ಈ ಚಿಂತನೆ ಮೂಲಕವಾಗಿ ಏನು ನೀವು ಪಡಿತೀರಾ ಅಂದ್ರೆ ಈ ಒಂದು ಹನ್ನೆರಡು ಇದೆ ನೋಡಿ, ಈ ಹನ್ನೆರಡು ನಮ್ಮ ಒಳಗೆ ನಾವು ಇಟ್ಟುಕೊಳ್ಳೋದು, ನಮ್ಮ ಒಳಗೆ ಈ ಇಂದ್ರಿಯಗಳಿಗೇನು ಇದು ಕರೆಸ್ಪಾಂಡ್ ಆಗತ್ತೆ ಅಂತ ಹೇಳ್ತಾರೆ. ಸೊ ಹೀಗೆ ಇಟ್ಟುಕೊಳ್ಳೋದು ಹನ್ನೆರಡು ಆಗತ್ತೆ. ಆಮೇಲೆ ಹನ್ನೆರಡು ಆಗತ್ತೆ. ಈ ಹನ್ನೆರಡು ಆದಮೇಲೆ ನೆಕ್ಸ್ಟ್ ಬರೋದು ಏನು ಕೊಟ್ಟಿದ್ದಾರೆ, ಮಾಸ ಮಾಸ ಆದಮೇಲೆ ಋತುಗಳನ್ನ ಕೊಟ್ಟಿದ್ದಾರೆ. ಈ ಋತುಗಳಲ್ಲಿ ಏನ್ ಕೊಟ್ಟಿದ್ದಾರೆ ಅಂದ್ರೆ ಇಲ್ಲಿ ಇನ್ನೊಂದು ಮುಖದಿಂದ ಈ ಋತುಗಳಲ್ಲಿ ನೋಡೋದು. ಈ ಋತು ನೋಡೋವಾಗ ಹೇಳ್ತಾರೆ, ಫಸ್ಟ್ ಬಂದು ವೇದವ್ಯಾಸ ಕೊಟ್ಟಿದ್ದಾರೆ. ಯಾಕೆ ಅಂದ್ರೆ ನಮ್ಮ 21 ಐದು ಋತುಗಳನ್ನ ತಕೊಂಡಿದ್ದೀವಿ, ಇಲ್ಲಿ ಆರು ತಕೊಂಡಿದ್ದಾರೆ. ಸೊ ಫಸ್ಟ್ ಋತುಗಳಿಗೆ ವೇದವ್ಯಾಸನ್ನ ಕೊಟ್ಟು ಬಿಟ್ಟು ನೋಡಿ ಅನಿರುದ್ಧ ಅಂತ ಕೊಟ್ಟಿದ್ದಾರೆ. ವೇದವ್ಯಾಸ ಕೊಟ್ಟು ಬಿಟ್ಟು ಇಲ್ಲಿ ಹೇಳ್ತಾರೆ ವೇದವ್ಯಾಸ ಅನಿರುದ್ಧಾದಿ ರೂಪಗಳ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಇವಾಗ ಎಲ್ಲಿ ಬಂತು ನಮ್ಗೆ, ಎಲ್ಲಿ ನಿಲ್ಸಿದ್ದೀವಿ ನಾವು, ಹಿಂಕಾರ ಪ್ರದ್ಯುಮ್ನ ಆಯ್ತು, ಪ್ರಸ್ತಾವ ವಾಸುದೇವ ಆಯ್ತು, ಆದಿ ವರಾಹ ಆಯ್ತು, ಉದ್ಗೀತ ನಾರಾಯಣನ ಆಯ್ತು. ಈ ಹನ್ನೆರಡು ಇಲ್ಲಿ ಬಂತು. ಆಮೇಲೆ ನೆಕ್ಸ್ಟ್ ಬರೋದು ಉಪದ್ರವದಲ್ಲಿ ಬರುವಂತ ಅನಿರುದ್ಧ, ಅನಿರುದ್ಧ ಬರುತ್ತೆ. ಸೊ ಅನಿರುದ್ಧ ಬರುವಾಗ ಫಸ್ಟ್ ವೇದವ್ಯಾಸ ಅನಿರುದ್ಧ ಆದಿ ಅಂತ ಹೇಳ್ತಾರೆ. ಯಾಕೆಂದ್ರೆ ನಾವು ಶಾಸ್ತ್ರದಲ್ಲಿ ಐದು ಋತುಗಳನ್ನ ಮಾತ್ರ ಇಟ್ಕೊಳ್ತೀವಿ, ಆರೆಲ್ಲ ಇಲ್ಲಿ ಆರು ಕೊಟ್ಟಿದ್ದಾರೆ. ಸೊ ಆರಲ್ಲಿ ಒಂದಾದ ಒಂದನ್ನ ಬೇರ್ಪಡಿಸಿ ವೇದವ್ಯಾಸ ಅಂತ ಕೊಟ್ಟು ಬಿಟ್ಟು ನೆಕ್ಸ್ಟ್ ಅನಿರುದ್ಧ. ಸೊ ಈ ಅನಿರುದ್ಧ ಹೇಗೆ ಬರುತ್ತೆ ಅಂದ್ರೆ ಹೇಳ್ತಾರೆ, ಈ ಅನಿರುದ್ಧನಿಗೆ ಈ ಅನಿರುದ್ಧನಲ್ಲಿ ಅನಿರುದ್ಧನಲ್ಲಿ ತಿರ್ಗಾ ಮೂರು ಇಟ್ಕೋಬೇಕು. ಹೇಗೆ ಅಂದ್ರೆ ಇಲ್ಲಿ ಏನ್ ಇಟ್ಕೋಬೇಕು ಅಂದ್ರೆ ಹೇಳ್ತಾರೆ, ಇಲ್ಲಿ ಇಟ್ಕೊಳ್ಳೋದು ದಶಾವತಾರನ್ನ ಇಟ್ಕೊಳ್ತಾರೆ. ಫಸ್ಟ್ ಹೇಳಿದ್ದು ಕೇಶವಾದಿ ಹನ್ನೆರಡು ರೂಪಗಳು ಹೇಳಿದ್ದು. ನೆಕ್ಸ್ಟ್ ಇಲ್ಲಿ ಋತುಗಳು ಬರುವಾಗ ಇಲ್ಲಿ ಮತ್ಸ್ಯಾದಿ ರೂಪಗಳನ್ನ ಇಟ್ಕೊಳ್ತಾರೆ. ಸೊ ಇಲ್ಲಿ ಮೂರು ಮತ್ಸ್ಯಾದಿ ರೂಪಗಳು ಇಲ್ಲಿ ಏನೇನು ಇಟ್ಕೊಳ್ತಾರೆ ಅಂದ್ರೆ ಅನಿರುದ್ಧ ಮತ್ಸ್ಯ, ಅನಿರುದ್ಧ ಕೂರ್ಮ, ಅನಿರುದ್ಧ ವರಾಹ ಇಟ್ಕೊಳ್ತಾರೆ. ಮೂರು ಋತುಗಳಿಗೆ ಇಟ್ಕೊಳ್ತಾರೆ. ಏನು? ವಸಂತ, ಗ್ರೀಷ್ಮ, ವರ್ಷ ಋತುಗಳಿಗೆ ಇಟ್ಕೊಳ್ತಾರೆ ಅನಿರುದ್ಧ. ಈ ಅನಿರುದ್ಧ ಆದ ಮೇಲೆ ನೆಕ್ಸ್ಟ್ ವೇದವ್ಯಾಸವನ್ನ ಇಟ್ಕೊಳ್ಳಿ. ವೇದವ್ಯಾಸ ಕೊನೆಯಲ್ಲಿ ಬರುವಂತ ಶಿಶಿರ ಅದಕ್ಕೆ ಇಟ್ಕೊಳ್ಳಿ. ಬಿಕಾಸ್ ಹೇಮಂತ ಶಿಶಿರ ಕೊಟ್ಟಿದ್ದಾರೆ. ಸೊ ಹೇಮಂತ ಅಲ್ಲಿ ಶಿಶಿರದಿಂದ ಶುರು ಮಾಡ್ತಾ ಇದ್ದೀವಿ. ಶಿಶಿರಕ್ಕೆ ವೇದವ್ಯಾಸನ ಇಟ್ಟುಕೊಳ್ಳಿ. ಇಟ್ಟುಕೊಂಡು ಇದು ಉಳಿದದ್ದು ಹೀಗೆ ಮಾಡಬೇಕು, ಅನಿರುದ್ಧ ಮತ್ಸ್ಯ, ಅನಿರುದ್ಧ ಕೂರ್ಮ, ಅನಿರುದ್ಧ ವರಾಹ. ಇದು ಆದ ಮೇಲೆ ಉಳಿದ ಎರಡು ಋತುಗಳಿರುತ್ತೆ. ಅದು ನೆಕ್ಸ್ಟ್ ಬರೋವಾಗ ನೆಕ್ಸ್ಟ್ ಬರೋದು ಬಂದು ಉಪದ್ರವ. ಉಪದ್ರವ ಅಂದ್ರೆ ನರಸಿಂಹ. ಸೊ ಇಲ್ಲಿ ಇರೋದು ಅನಿರುದ್ಧ ವರಾಹ ಆದ್ಮೇಲೆ ನರಸಿಂಹ ಇಟ್ಕೊಳ್ಳೋದು. ನರಸಿಂಹ ಬಂದು ಶರತ್ ಋತುವಿಗೆ ಇಟ್ಕೋಬೇಕು. ಆಮೇಲೆ ನರಸಿಂಹ ವಾಮನ ಬಂದು ಹೇಮಂತ ಋತುವಿಗೆ ಇಟ್ಕೊಳ್ಳೋದು. ಶಿಶಿರ ಹೇಮಂತ ಶಿಷ್ಯಕ್ಕೆ ಇಟ್ಕೊಳ್ಳೋದು. ಸೊ ವೇದವ್ಯಾಸ ಒಂದಕ್ಕೆ ಹೋಗುತ್ತೆ. ಸೊ ಇಲ್ಲಿ ನಿಲ್ಸ್ತಾರೆ. ಸೊ ಹೀಗೆ ಒಂದು ಒಂದು ಪಿಕ್ಚರ್ ಕೊಡ್ತಾರೆ. ಆಮೇಲೆ ಉಳಿದದ್ದು ಎಲ್ಲಿ ಅಂದ್ರೆ ಹೇಳ್ತಾರೆ, ಅಲ್ಲಿ ಉಪದ್ರವ ಬಂದಾಗ ಎರಡನ್ನೇ ತಕೊಂಡಿದ್ದೀವಿ. ಮೂರನೇದು ಯಾವುದು ಅಂದ್ರೆ ಲೋಕಗಳು ಅಂತ ಹೇಳ್ತಾರೆ. ಲೋಕಗಳು ಯಾವುದು ಅಂದ್ರೆ ಭೂ ಭುವ ಸ್ವಹ ಅಂತ ತಕೊಂಡು ಅಲ್ಲಿ ಪರಶುರಾಮನ ಭೂಗೆ ನರಸಿಂಹ, ಪರಶುರಾಮನಿಗೆ ಭೂ ಹೇಳಿ. ಆಮೇಲೆ ನೆಕ್ಸ್ಟ್ ಕೊನೆಯಲ್ಲಿ ಬರೋದು ನಿಧನಕ್ಕೆ ಮೂರು ಬರುತ್ತೆ. ಅಲ್ಲಿ ನಿರ್ಧನದಲ್ಲಿ ಮೂರು ಏನೇ ಹೇಳ್ತಾರಂದ್ರೆ ಅಲ್ಲಿ ಹೇಳೋದು ಬಂದು ರಾಮ ಅಂತರಿಕ್ಷಕ್ಕೆ, ಆಮೇಲೆ ಸಂಕರ್ಷಣ ರಾಮ ಸಂಕರ್ಷಣ ಕೃಷ್ಣ ಸ್ವರ್ಗಕ್ಕೆ ಸಂಕರ್ಷಣ ಕಲ್ಕಿ ಅದು ಆದಿತ್ಯನಲ್ಲಿ. ಸೊ 21ನೇ ರೂಪ ಆದಿತ್ಯನಲ್ಲಿ ಹೋಗುತ್ತೆ ಅಂತ ಹೇಳ್ತಾರೆ. ಸೊ ಆದಿತ್ಯನಿಗೆ ಹೋದ ಮೇಲೆ ಆಮೇಲೆ 22nd ರೂಪ ಎಲ್ಲಿ ಹೋಗುತ್ತೆ ಅಂದ್ರೆ ಆ ಒಂದು ರೂಪ ಬಂದು ಅದು ವೈಕುಂಠದಲ್ಲಿ ಇರುವಂತ ವಿಶೋಕ ಅಂಬೋ ರೂಪ, ಅದು ಕೊನೆಯ ರೂಪ ಶಿರಾಬ್ದಿ ಶಾಯಿಯನ್ನ ಮುಟ್ಟುತ್ತೆ. ಸೊ ಈ ಚಿಂತನೆಯಲ್ಲಿ ಮಾಡಿದ್ರೆ ಆ ಒಂದು ಒಂದು ನಾಕ ಅಂತ, ನಾಕ ಅಂದ್ರೆ ಅಕ ಅಂದ್ರೆ ಸುಖ, ಅಕ ಅಂದ್ರೆ ದುಃಖ, ನ ಅಕ ಅಂದ್ರೆ ದುಃಖರಹಿತವಾದ ಮೋಕ್ಷ ಅಂತ, ಅದನ್ನ ಕೊಡುತ್ತೆ ಇಷ್ಟು ರೂಪಗಳು. ಸೊ ಅದಕ್ಕೆ ಈ ಆತ್ಮ ಸಂಹಿತೆ ಉಪಾಸನೆ ಅಂತ ಹೇಳಿ, ಈ ಆತ್ಮ ಸಂಹಿತೆ ಹೇಳುವಾಗ ಹೇಳ್ತಾರ ಇದನ್ನ ಉಪಾಸನೆ ಮಾಡುವ ಮೂಲಕವಾಗಿ ಯಾರನ್ನ ಹೊಂದುತ್ತಿ ಅಂದ್ರೆ ಆ ಲಕ್ಷ್ಮೀ ನರಸಿಂಹನನ್ನೇ ಹೊಂದುತ್ತಿ. ಅಂದ್ರೆ ಏನು, ಅತೀ ಮೃತ್ಯು ರೂಪ ಅಂತ ಹೇಳ್ತಾರೆ. ಅಂದ್ರೆ ಮೃತ್ಯು ದೇವತೆಗಳು ಅನೇಕರು, ಯಮನಿಂದ ಮೃತ್ಯು ದೇವತೆಗಳು ಎಲ್ಲರೂ ಇದ್ದಾರೆ, ಕೊನೆಯಲ್ಲಿ ಮೃತ್ಯು ದೇವತೆ ಅಂದ್ರೆ ದುರ್ಗೆಯನ್ನೇ ಇದ್ದಾಳೆ. ದುರ್ಗೆಯನ್ನು ಮೀರಿ ಅತೀ ಮೃತ್ಯು ದೇವತೆ ಯಾರು ಅಂದ್ರೆ ಇವನು ನರಸಿಂಹನೇ ಆಗ್ತಾನೆ. ಸೊ ಈ ನರಸಿಂಹ ಅವನೇ ಮೂಲವಾಗಿದ್ದಾನೆ ಅಂತ ಹೇಳಿ ಅಲ್ಲಿ ಕೊಂಡೋಗಿ ನಿಲ್ಲಿಸ್ತಾರೆ. ಇದು ಒಂದು ರೀತಿಯಾದ ಕಾಮ ಉಪಾಸನೆ ಆಗತ್ತೆ, ಅದಕ್ಕೆ ಅದು ಕರೆಸ್ಪಾಂಡ್ ಆಗತ್ತೆ. ಸೊ ಅದನ್ನ ಜಸ್ಟ್ ವಾಂಟೆಡ್ ಟು ಮೆನ್ಷನ್. ಅದಕ್ಕೆ ನಿರಾಶೆಯಿಂದ ಮಾಡೋದಕ್ಕೆ ಹೇಳುವಾಗ ಹೇಳ್ತಾರೆ, 6 ಋತುಗಳಲ್ಲಿ ವಾಸವಾಹಿತವೆಂದು ತ್ರಿಂಶತಿ ವಾಸರದಿ ಸತ್ಕರ್ಮ ಧರ್ಮ ನಿರಾಶೆಯಿಂದಲೇ ಮಾಡು ಕರುಣವ ಬೇರು ಕೊಂಡಾಡು ಅಂತ ಹೇಳ್ತಾರೆ ಕೃಷ್ಣಾರ್ಪಣಮಸ್ತು.